ಜೇತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭಿಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೇನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾನಿ ಸುಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ಹನ್ನೆರಡನೇ ಪದ್ಯದಲ್ಲಿ ಮುಖ್ಯ ಪ್ರಾಣರನ್ನ ಪ್ರತೀಕವಾಗಿ ಇಟ್ಟುಕೊಂಡು ಭಗವಂತ ಮಾಡುವ ಎಲ್ಲಾ ಕಾರ್ಯಗಳನ್ನು ಹೇಳ್ತಾ ಇಲ್ಲಿ ಎರಡು ರೂಪಗಳು ವಾಮನ ಋಷಿಕೇಶ ಅಂಬೋದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ತ್ರಿವಿಕ್ರಮನನ್ನ ಉಲ್ಲೇಖಿಸಿದ್ದಾರೆ. ಇಲ್ಲಿ ಬರುವಾಗ ಶುಚಿ ಶತ್ ಹಂಸ ಶುಚಿ ಶತ್ ನಾವು ನೋಡಿದ್ದೀವಿ. ಎರಡನೇ ಸಂಧಿಯಲ್ಲಿ ಹಂಸ ಶುಚಿ ಶತ್ ಬರುವಾಗ ಹಂಸ ಅಂಬೋದು ಶುಚಿಯಲ್ಲಿ ಇದ್ದಾನೆ ಅಂತ ಹಂಸ ಶುಚಿ ಶತ್ ಅಂತ ನೋಡಿದ್ದೀವಿ. ಹಂಸ ಇಲ್ಲಿ ಕೊಟ್ಟಿಲ್ಲ, ದಟ್ ಈಸ್ ಇಂಪ್ಲೈಡ್. ಬಟ್ ಹೋತ ಅಂಬೋದನ್ನ ವೇದಿಶತ್ ಕೊಟ್ಟಿಲ್ಲ, ಹೋತ ಅಂಬೋದನ್ನ ಮೆನ್ಷನ್ ಮಾಡಿದ್ದಾರೆ. ಹೋತ ಅಲ್ಲಿ ಏನಿದ್ದಾರೆ, ಹೋತ ಅಂದ್ರೆ ಹೋಮಿಸೂನು ಯಾರು ನಮ್ಮ ನಾವು ಹೇಳ್ತೀವಿಲ್ಲ ಭಾರತೀಯ ಪ್ರಾಣ ಅಂತ ಅವರೇ ನಮ್ಗೆ ನಾವು ಮಾಡುವ ಕರ್ಮಗಳನ್ನ ಹೇಗೆ ಸಮರ್ಪಣೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಆದ ಕಾರಣದಿಂದ ಅಂದ್ರೆ ಗೊತ್ತಿಲ್ಲ ಹೋಸ್ ನಿಜ ಕರ್ಮ ಸಮರ್ಪಣೆ ನಾವು ಓದಿದ್ರು ಅದು ನಮಗೆ ಆ ನಾವು ಗುರುದ್ವಾರ ಅಂತ ಹೇಳಿ ಗುರು ಮೂಲಕ ಹೋದ ಗುರುಗೆ ಗೊತ್ತು ನಮ್ಮ ಇಂಟೆನ್ಷನ್ ಎಲ್ಲ ಹೋಗುತ್ತು, ದೇವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ದಟ್ ಇಸ್ ಅ ಪ್ರಾಸೆಸ್. ಆ ಗುರು ಏನು ಮಾಡ್ತಾನ ಅದೆಲ್ಲ ತೆಗೆದು ಬಿಟ್ಟ ಅಲ್ಲಿ ಇರುವಂತ ಕೊಳೆ ಗಿಳೆಲ್ಲ ತೆಗೆದು ಬಿಟ್ಟು ದೇವರಿಗೆ ಹಿ ನೋಸ್ ಔಟ್ ಪ್ರೆಸೆಂಟೆ. ಸೊ ಮುಖ್ಯ ಪ್ರಾಣನೇ ಮುಖ್ಯ ಗುರು ನಮ್ಗೆ. ಸೊ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಬಂದಾಗೆ ಅದು ದೈತ್ಯರ ಕೈಯಲ್ಲಿ ಹೋಗದಂತೆ ಪೂರ್ಣ ದೇವರು ಸ್ವೀಕಾರ ಮಾಡಬೇಕು. ದೇವರು ಎಲ್ಲಾ ಕಡೆ ಇದ್ರು ಆ ದೇವರನ್ನ ಕೊಟ್ಟು ಕರೆದು ಅದನ್ನ ಕೊಟ್ಟಾಗ ದೇವರು ಸ್ವೀಕಾರ ದೇವರು ಫಲವನ್ನ ಕೊಡ್ತಾರೆ. ಇದು ದೇವರು ಮಾಡಿದ ನಿಯಮನ, ಹೀಗೇನೆ ನಾನು ತಕೊಳ್ತೀನಿ ಹೀಗೇನೆ ಬರಬೇಕು ಅಂತ. ಸೊ ಅದನ್ನ ಫಾಲೋ ಮಾಡ್ತೀವಿ. ಅಲ್ಲಿ ಹೋತ ಅಂತ ಬಂದಾಗ ಹೋತ ಅಂದ್ರೆ ಹೋತೃ, ಅದೇ ನಾವು ನಮ್ಮ ಯಜ್ಞ ನಾವು ನಮ್ಮ ಹೋಮಗಳು ಹವನಗಳು ಏನು ನಮ್ಮ ಸಂಸ್ಕಾರಗಳು ಇದೆಲ್ಲ ಮಾಡುವಾಗ ಒಂದು ಪುರೋಹಿತರನ್ನ ಇಟ್ಟುಕೊಂಡು ಅವರು ದ್ವಾರ ಹೋಗ್ತೀವಿ. ಋಗ್ವೇದವನ್ನ ಚೆಂದಾಗಿ ಬಲ್ಲವರು ಹೋತೃಗಳು ಅಂತ ಅವರು ಮಂತ್ರಗಳನ್ನು ಹೇಳಿ ಭಗವಂತನ ಕನಸ ಹೋಮಿಸೋ ದರ್ಸ ಪ್ರೊಸೀಜರ್. ಸೊ ಇದು ಬರವಾಗ ಇದಕ್ಕೆ ಸಂಬಂಧವಾಗಿ ನಮ್ಗೆ ಹೇಗಿದ ಅಪ್ಲೈ ಆಗತ್ತೆ ಅಂದರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಒಂದು ವಿಷಯ ಬರುತ್ತೆ ಎಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ಅಲ್ಲಿ ಬರೋವಾಗ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ಅಶ್ವಲ ಬ್ರಾಹ್ಮಣ ಅಂತ ಒಂದೊಂದು ಅಶ್ವಲ ಬ್ರಾಹ್ಮಣ ಅಂತ ಬೇರೆ ಒಂದಿಲ್ಲ. ಅಶ್ವಲ ಅಂಬವನು ಪ್ರಶ್ನೆಯನ್ನ ಯಜ್ಞವಲ್ಕಿಯರ ಹತ್ರ ಪ್ರಶ್ನೆಯನ್ನ ಕೇಳ್ತಾರೆ. ಅಶ್ವಲ ಅಂಬವನು ಇವನು ಹೋತೃ, ಇವ್ರು ಮಾಡುವಂತ ಹೋತೃ ಋಗ್ವೇದದಲ್ಲಿ ಬಲ್ಲವನು, ಯಜ್ಞ ಯಾಗ ಮಾಡೋದಕ್ಕೆ ಮೊತ್ತ ಮೊದಲೇ ಅವನು ಇರುವನು. ಇವನು ಮಾಡುವಾಗ ಅವನು ಅಂದ್ರೆ ಪ್ರಶ್ನೆಗೆ ಉತ್ತರ ಅವನಿಗೆ ಗೊತ್ತಿದೆ, ಸುಮಾರು ಅವನಿಗೆ ಗೊತ್ತಿದೆ ಬಿಕಾಸ್ ಅವನು ಮಾಡ್ತಾ ಇದ್ದಾನಲ್ಲ. ಆದ್ರೆ ಹಿಡಸ್ ಮಾಡ್ತ ಫುಲ್ ಇವನು ಅದು ಗೊತ್ತಿಲ್ಲ ಅವನಿಗೆ. ಅವನು ಅಲ್ಲಿ ಬರೋ ಕಾಂಟೆಕ್ಸ್ಟ್ ನಾನು ಇದನ್ನ ತುಂಬಾ ಒಂದು ಪ್ರಯತ್ನದಿಂದ ಇಡೀ ಜನ್ಮವನ್ನ ಇದಕ್ಕೆ ಮೀಸಲಿಟ್ಟು ಇದನ್ನ ಅವನು ತಿಳ್ಕೊಂಡಿದ್ದಾನೆ ಅಶ್ವಲ. ಸೊ ಯಜ್ಞವಾಲ್ಕೆಗೆ ಅದು ಗೊತ್ತಿದೆಯಾ, ಬಿಕಾಸ್ ಯಜ್ಞವಾಲ್ಕೆ ಸೇಸ್ ಈ ಪಣ ದಟ್ ಕಾಂಪಿಟೇಷನ್ ಲಿ ಏನಿದೆಯೋ ಶಿಷ್ಯನ ಹತ್ರ ಹೇಳ್ತಾನೆ ಎಲ್ಲವನ್ನ ನೀನ್ ತಗೊಂಡು ಹೋಗಪ್ಪ ನಮ್ಮ ಮನೆಗೆ ಇಷ್ಟು ಹಸುಗಳಿತ್ತು ಅದಕ್ಕೆ ಅಲಂಕಾರ ಬಂಗಾರ ಅದು ಇದು ಹಾಕಿ ಇಟ್ಟಿದ್ದಾನೆ ಅವನು ಎಲ್ಲವನ್ನ ನಮ್ಮ ಮನೆಗೆ ತಗೊಂಡು ಹೋಗಂದ್ರೆ ಹೇಳ್ತಾನೆ ಇಲ್ಲ ಇಲ್ಲ ನಾಟ್ ದಟ್ ಫಾಸ್ಟ್ ನಾವುಗಳು ಇಲ್ಲಿ ಕೂತಿದ್ದೀವಿ ನಾವುಗಳು ಕೂತಿದ್ದೀವಿ ನಮ್ಮ ನಮ್ಮ ಅನುಭವದಲ್ಲಿ ನಮ್ಮ ನಮ್ಮ ಇಡೀ ಜೀವನದಲ್ಲಿ ಕೆಲವು ವಿಶೇಷ ಅಂಶಗಳನ್ನ ಗಂಧರ್ವರಿಂದ ಪಡೆದಿದ್ದೀವಿ, ಋಷಿಗಳಿಂದ ಪಡೆದಿದ್ದೀವಿ, ಯಕ್ಷರಿಂದ ಪಡೆದಿದ್ದೀವಿ, ಅದು ನಿಮಗೆ ಗೊತ್ತಿದೆಯಲ್ಲ ನಮ್ಗೆ ಯಾಕೆ ಗೊತ್ತು. ಸೊ ನಮ್ಮ ಪ್ರಶ್ನೆಗಳಿಗೆ ನೀನು ಆನ್ಸರ್ ಮಾಡಿದ್ರೆ ಓಕೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ನೀನೇ ಗೆದ್ದಿ ಅಂತ. ಆಮೇಲೆ ನೀನ್ ಪ್ರಶ್ನೆ ಮಾಡು ಹೀಗೆ ಹೇಳುವಾಗ ಅವನು ಕೇಳ್ತಾನೆ ಅವನು ಕೇಳುವಂತ ಕ್ವಶನ್ ಏನು ಅಂದ್ರೆ, ಈ ನಾವು ಮಾಡುವಂತ ಯಜ್ಞ ಎಲ್ಲ ನಾವು ಮಾಡ್ತೀವಲ್ಲ, ಈ ಯಜ್ಞದಿಂದ ಮಾಡುವ ಯಜ್ಞದಿಂದ ಹೇಗೆ ಮೃತ್ಯುವನ್ನ ದಾಟೋದು? ಮೃತ್ಯು ಅಂದ್ರೆ ನಾಟ್ ಇವಾಗಿರುವಂತ ಮೃತ್ಯು ಅಲ್ಲ, ಮೃತ್ಯು ನಾವು ಮೃತರಾದ ಮೇಲೆ ತಿರ್ಗಾ ಹುಟ್ಟುತ್ತೀವಿ, ತಿರ್ಗಾ ಮೃತ್ಯು, ತಿರ್ಗಾ ಈ ಸೈಕಲ್, ದ ಸೈಕಲ್ ಆಫ್ ದಟ್ ಮೃತ್ಯು. ಸತ್ತ ಮೇಲೆ ತಿರ್ಗಾ ಹುಟ್ಟುತ್ತೀವಲ್ಲ, ನಮ್ ಕರ್ಮ ಅಷ್ಟಿರತ್ತ. ಸೊ ಮೃತ್ಯು ಅಂದ್ರೆ ಈ ಸಂಸಾರದಲ್ಲಿ ಹುಟ್ಟು ಸಾವು ಹುಟ್ಟು ಸಾವು, ಈ ಸೈಕಲ್ ಅಂದ ಕರ್ಮಕ್ಷಯ. ಇದನ್ನಿಂದ ನಾವು ಹೇಗೆ ಪಾರಾಗೋದು? ಬರೀ ಯಜ್ಞ ಮಾಡ್ತಾ ಇರ್ತೀವಿ ದಿನಾಗ್ಲೂ, ಆ ಕಾಲದಲ್ಲಿ ಯಜ್ಞಗಳನ್ನ ಮಾಡ್ತಾ, ಅದು ಬ್ರಾಹ್ಮಣರು ಮಾಡಬೇಕಾದ ಮೂರು ಸವನಗಳು. ಇದು ನಾಟ್ ಸಂಧ್ಯಾವಂದನ ಅಲ್ಲ, ಮೂರು ಕಾಲದ್ದು ಮೂರು ಸವನಗಳು. ಆ ಪ್ರಾರಸವನ, ಮಾಧ್ಯಮದಿನ ಸವನ, ಸಂಧ್ಯಾವಂದನ ಮಾಡಲಿಕ್ಕೆ ಅಷ್ಟು ಗೊತ್ತಾಗತ್ತೆ. 25 ಡೇಸ್ ಮಾಡಿ, ಇದಕ್ಕೆ ನಿಯಮಗಳು, ಇದು ಪೂರ್ತಿ ಬ್ರಾಹ್ಮಣ ವೇದದಲ್ಲಿ ಇರುವಂತಹ ಬ್ರಾಹ್ಮಣ ಭಾಗದಲ್ಲಿ ಇದನ್ನ ಉಲ್ಲೇಖ ಮಾಡಿ ರೂಲ್ಸ್ ರೆಗ್ಯುಲೇಷನ್, ಅದಕ್ಕೆ ತಕ್ಕಂತೆ ಕಲ್ಪಸೂತ್ರಗಳು ಇದೆಲ್ಲ ಸಾಕಷ್ಟು ಇದೆ. ಇದೆಲ್ಲ ನಾವು ಇಡೀ ದಿವಸ ಮಾಡ್ತಾ ಇರ್ತೀವಿ. ಇದು ಮಾಡುವ ಮೂಲಕವಾಗಿ ಮೃತ್ಯುವನ್ನ ಹೇಗೆ ದಾಟ್ಲಕ್ಕೆ ಸಾಧ್ಯ ಆಗತ್ತೆ ಅಂತ ಅವನು ಕ್ವಶನ್ ಕೇಳ್ತಾನೆ. ಆವಾಗ ಇವ್ರಿಗೆ ಹೇಳ್ತಾರೆ, ಅವರು ನಾಲ್ಕು ವ್ಯೂಹಗಳನ್ನ ಹೇಳ್ತಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ನಾಲ್ಕು ವ್ಯೂಹಗಳು ಒಂದೊಂದಕ್ಕೇನೋ ಅಗೇನ್ 3 ಆಸ್ಪೆಕ್ಟ್ಸ್ ಹೇಳ್ತಾರೆ. ಇದು ವ್ಯೂಹ. ಸೊ ಒಂದು ವ್ಯೂಹ ಮಾತ್ರ ಇಲ್ಲಿ ಹೋತ ಎಂಬುದನ್ನ ಇಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಹೇಳ್ತಾರೆ, ಹೇಗೆ ನಮ್ಗೆ ಒಂದು ಯಜ್ಞ, ನೀವು ಮಠಕ್ಕೆ ಹೋಗ್ತೀರಾ ಅಲ್ಲ, ನಿಮ್ಮ ಮನೆಯಲ್ಲಿ ಒಂದು ಹೋಮ ಮಾಡ್ತೀರಾ, ಆ ಮಾಡುವ ಕೆಲಸದಿಂದ, ಆ ಚಿಂತನೆಯಿಂದ ನೀವು ಒಂದು ಅದೇ ಕರ್ಮ ಜ್ಞಾನದಲ್ಲಿ ಪರಿವರ್ತನ ಆಗತ್ತೆ, ಆ ಕರ್ಮದಿಂದ ಮೋಕ್ಷ ಸಿಕ್ಕತ್ತೆ ಸೋಮ. ಅದು ಹೇಗೆ ಅಂತ ಹೇಳ್ತಾರೆ. ಕೆಲವಾಗ ಹೇಳ್ತಾರೆ, ಇಲ್ಲಿ ನಿಮ್ಮ ಕಣ್ಣು ಮುಂದೆ ಒಂದು ಪುರೋಹಿತರು ಇರ್ತಾರೆ. ಪುರೋಹಿತರಿಗೆ ನೀವು ಹೇಳ್ತೀರಿ, ನೀವೇಪ್ಪ ನೀವು ನಮ್ಗೆ ನಮ್ಮ ಪರವಾಗ ಮಾಡಿಸಿ ಅಂತ ಯಜಮಾನ. ಅದ್ ನೋಡಿ, ಅದು ಹೆಂಗಸರಿಗೆ ರೋಲ್ ಇಲ್ಲ ಅಂತಿಲ್ಲ, ಯಜಮಾನನಿಗೆ ಹೆಂಡತಿ ಇದ್ರನ್ನೇ ಅವನು ಕೂತ್ಕೊಳ್ಳಕ್ಕೇನೆ, ಅವನು ಯಜಮಾನನಾಗಿ ಕೂತ್ಕೊಳ್ಳಕ್ಕೇನೆ ಆಗತ್ತೆ. ಅದರ್ವೈಸ್ ಈ ಕೆನಾಟ್ ಇವನ್ ಇಟ್ ಇಸ್ ನಾಟ್ ಇವನ್ ಹಾವ್ ದಿ ಎಲಿಜಿಬಿಲಿಟಿ ಟು ಸಿಟ್. ಸೊ ಅವರಿಬ್ಬರು ಮಾಡುವಾಗ ಅವ್ರ ಮಾತುಗಳಿಂದ ಹೇಳ್ತಾರೆ, ಆಚಾರ್ಯಂ ಸ್ವಾಮ್ ಗುಣೆ, ನಿಮ್ಮನ್ನ ನಮ್ಮ ಆಚಾರ್ಯವಾಗ ಸ್ವೀಕಾರ ಮಾಡ್ತೀವಿ, ನೀವು ನಮ್ಮ ಪರವಾಗಿ, ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ನೀವು ಮಾಡಿ. ಅದರ್ವೈಸ್ ಇಲ್ಲ, ಕೆಲವು ಕಡೆಯಲ್ಲಿ ನಮ್ಮ ಮೂಲಕ ಗಂಡನ ಮೂಲಕವಾಗ ಯಜಮಾನ ಮಕ್ಕಳು ಹೆಂಡತಿ ಇಬ್ರು ಅವರು ಮುಟ್ಕೊಂಡು ಅವರು ಮಾಡ್ತಾರೆ. ಅವ್ರ ಮನಸ್ಸಿನಿಂದ ಚಿಂತನೆ, ಯು ಪಾರ್ಟಿಸಿಪೇಟ್ ಓನ್ಲಿ ಗೃಹಸ್ಥ ಹಾವ್ ದಟ್ ಎಲಿಜಿಬಿಲಿಟಿ ಟು ಡೂ ದ ಕ್ರಿಯೆ. ವಾಟ್ ಇಫ್ ಐ ಡೋಂಟ್ ಗೆಟ್ ಮ್ಯಾರಿಡ್ ಅಂತ ಮನಸ್ಸಿನಲ್ಲೇ ಮಾಡಿ. ಮನಸ್ಸಿನಿಂದ ಚಿಂತನೆ ಉಂಟೇ ಉಂಟಲ್ಲ, ನಿಮ್ಗೆ ದೋಷ ಬರಲ್ಲ, ನೀನ್ ಮಾಡಿಲ್ಲ ಅಂತ ದೋಷ ಬರಲ್ಲ, ಮನಸ್ಸಿನಿಂದ ಚಿಂತನೆ. ಇವಾಗ ನಾವು ಯಾವ ಹೋಮ ಯಜ್ಞನೂ ಮಾಡೋದಿಲ್ಲ, ಅವಾಗ ನಮ್ಗೆ ಮನಸ್ಸಿನಿಂದ ಚಿಂತನೆ ಬಂದ್ಬಿಡುತ್ತೆ. ಅವಾಗ ಹೇಳ್ತಾರ, ವಾಕ್ ನಮ್ಮ ವಾಕ್ನಿಂದ ಒಳ್ಳೆ ಕಾರ್ಯ ಬಂತಲ್ಲ, ಆ ವಾಕ್ ನಮ್ಮ ವಾಕಲ್ಲಿ ವಾಸುದೇವ ರೂಪ ಭಗವಂತ ಇರ್ತಾನಂತ ನಮ್ಮ ವಾಕನಲ್ಲಿ. ಆಮೇಲೆ ಇನ್ನೊಂದೇನ್ ಹೇಳ್ತಾರಂದ್ರೆ, ನಮ್ಮ ವಾಕಲ್ಲಿ ವಾಸುದೇವ ಇದ್ದಾನೆ, ಮತ್ತು ಇದು ಮನುಷ್ಯರು, ದೇವತೆಗಳು ದೇವಲೋಕದಲ್ಲಿ ಏನಾಗತ್ತೆ ಅದು ಕನೆಕ್ಷನ್ ಬರಬೇಕು. ನಮ್ಮ ಮಾತಲ್ಲಿ ವಾಸುದೇವ ಇದ್ದಾನೆ ಅಷ್ಟು ಮಾತ್ರ ಇಲ್ಲ, ದೇವಲೋಕಕ್ಕೆ ಒಂದು ಹೋತ್ರಿ ಇದ್ದಾನಂತ. ದೇವಲೋಕಕ್ಕೆ ಮಾತಾಡುದು ಅದು ಹೇಳುವಂತವನು, ಅವನು ಯಾರು ಅಂದ್ರೆ ಅಗ್ನಿ. ದೇವಲೋಕದ ಹೋತ್ರು ಅಗ್ನಿ ಆಗ್ತಾನೆ. ಮನುಷ್ಯ ಲೋಕಕ್ಕೆ ಯಾರು ಹಾಕ್ತಾರ, ಮನುಷ್ಯ ಲೋಕಕ್ಕೆ ಏನ್ ಯಾರು ಹಾಕ್ತಾರಂದ್ರೆ, ಮನುಷ್ಯ ಲೋಕಕ್ಕೆ ನಮ್ಮ ವಾಕ್ ಆಗತ್ತಂತೆ. ಆಮೇಲೆ ಇದು ಏನ್ ಇದು ಹೇಗೆ ಬರುತ್ತಂದ್ರೆ, ಅಧ್ಯಾತ್ಮ ಇಲ್ಲಿ ಬರುವಂತ ಮೂರು ವಿಷಯ, ಅಧ್ಯಾತ್ಮ, ಅಧಿದೈವ, ಅಧಿ ಯಜ್ಞ ಅಂತ ಬರುತ್ತೆ. ಅಧಿ ಯಜ್ಞ ಹೇಳ್ತಾರೆ, ಅಧಿ ಭೂತ ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಮಾಡೋದು ಯಜ್ಞ ಕಾರ್ಯ ಅಲ್ಲವಾ, ಅಧಿ ಯಜ್ಞ ಅಂತ ಹೇಳ್ತಾರೆ. ಮೂರು ಸ್ಥಾನ, ಅಧ್ಯಾತ್ಮ ಅಂದ್ರೆ ನಾನು ಕೇಳ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾವು ಯಜ್ಞ ಮಾಡಬೇಕು, ನಾವು ಏನೋ ಗ್ರಹ ಮಾಡಬೇಕು, ನಾವು ಇದು ಮಾಡಬೇಕು ಅಂತ ನಮ್ಮ ವಾಕ್ ಮೂಲಕವಾಗಿ ಮಾಡ್ತೀವಿ. ಅಲ್ಲಿ ಮಾಡುವಾಗ ವಾಕ್ನಲ್ಲಿ ಇರ್ತಾರೆ, ಅದು ಅಧ್ಯಾತ್ಮ ಆಗುತ್ತೆ. ಯಾಕಂದ್ರೆ ನಮ್ಮ ಇಂದ್ರಿಯ ಮೂಲಕವಾಗ ನಮ್ಮ ವಾಕ್ ಬಂತು ಅಧ್ಯಾತ್ಮದಲ್ಲಿ. ಆಮೇಲೆ ಅದಿ ದೈವ, ಅದೇ ವಾಕ್ನಲ್ಲಿ ಅಗ್ನಿಯು ಕೂತಿರ್ತಾನೆ. ಇದು ಅಗ್ನಿ ನಮ್ಗೆ ಕಾಣೋದಿಲ್ಲ, ಅಗ್ನಿ ದೇವತ, ಅವನು ಅಲ್ಲೇ ಕೂತಿರ್ತಾನೆ ನಮ್ಮ ವಾಕಲ್ಲೇ. ಅಧಿದೈವ ಅವನು ಅಧಿದೈವ, ಅದು ಯಾಕೆ ಅವನು ಅಧಿದೈವ ಅಗ್ನಿ ಅಂದ್ರೆ, ಅವನು ದೇವಲೋಕದ ಪುರೋಹಿತನಾಗಿದ್ದಾನೆ. ಆಮೇಲೆ ಇಲ್ಲಿ ಮಾಡಿಸುವನ್ ಯಾರಿದ್ದಾರೆ ಅಂದ್ರೆ, ಅಧಿಯಜ್ಞ ಅಂದ್ರೆ ಅಧಿಯಜ್ಞ ಯಾರು ಅಂದ್ರೆ ಮನುಷ್ಯ ಲೋಕದಲ್ಲಿ ನಮ್ಮ ನಮ್ಮ ಪುರೋಹಿತರು, ನಮ್ಮ ಪುರೋಹಿತರು ಇರ್ತಾರೆ, ಅವರು ಋಗ್ವೇದವನ್ನು ಹೇಳಿ ಅವರು ಪುತ್ರಗಳು. ಸೊ ಮೂರು ಬಂತು, ನನ್ನ ವಾಕು, ಆಮೇಲೆ ದೇವಲೋಕದಲ್ಲಿ ಅದಕ್ಕೆ ಸದೃಶವಾಗಿರುವಂತ ಅಧಿದೈವದಲ್ಲಿ ಅಗ್ನಿ, ಮತ್ತು ಅಧಿಯಜ್ಞದ ಕ್ರಿಯೆ ಮಾಡಿಸುವನು, ಹೋಮಕುಂಡದಲ್ಲಿ ಹಾಕಿ ಮಾಡಿಸುವನು, ನಮ್ಮ ಕಣ್ಣ ಮುಂದೆ ಇರುವಂತ ಪ್ರೀಸ್ಟ್, ಅವನು ಹೋತ್ರ ಆಗ್ತಾನೆ. ಇದರಿಂದ ನನ್ಗೆ ಏನು ಫಲ ಬರುತ್ತೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಈ ಮೂರಲ್ಲಿನ ಕಾಮನ್ ಯಾರಿದ್ದಾರಂದ್ರೆ ವಾಸುದೇವ ಅಂಬೋ ಭಗವಂತನ ರೂಪ ಇರುತ್ತೆ. ಸೊ ಈ ವಾಸುದೇವನಿಗೇನು ಅಂದ್ರೆ ನನ್ನ ವಾಕಲ್ಲಿ ಇರುವಂತ ಈ ವಾಸುದೇವನಿಗೇನು ಅಲ್ಲಿ ಅಧಿದೇವವಾಗಿ ದೇವಲೋಕದಲ್ಲಿ ಇರೋದು ಮಾತ್ರ ಅಲ್ಲ, ನನ್ನಲ್ಲಿನೂ ಇದ್ದಾನ ಅವನು, ನನ್ನ ವಾಕಲ್ಲಿನೂ ಇದ್ದಾನಲ್ಲ ಅಗ್ನಿ, ಇಲ್ಲಿನೂ ಅವನಿದ್ದಾನೆ. ಅವನಿಗೇನು ಆ ಕಾಂಟ್ಯಾಕ್ಟ್ ಬರಬೇಕಂದ್ರೆ ವಾಸುದೇವ ಕ್ರಿಯೇಟ್ಸ್ ದಟ್ ಕಾಂಟ್ಯಾಕ್ಟ್. ಆಮೇಲೆ ಈ ಹೋತ್ರ ದೇವಲೋಕದ ಅಗ್ನಿ ಇದಾನಲ್ಲ, ಅವನಿಗೆ ಎರಡು ರೋಲ್ಸ್, ಮೂರು ರೋಲ್ಸ್ ಆಕ್ಚುಲಿ. ಅವನು ನನ್ನ ವಾಕಲ್ಲಿನೂ ಇದ್ದಾನೆ ದೇವಲೋಕ, ಅವನು ದೇವ, ನನ್ನ ವಾಕಲ್ಲಿನೂ ಇದ್ದಾನೆ, ನನ್ನ ಹೋತ್ರಗಳು ಅವರು ಪ್ರಾರ್ಥನೆ ಮಾಡಿ ಮಾಡ್ತಾರಲ್ಲ ಅವರಲ್ಲಿನ ಹೋತ್ರಗಳಲ್ಲಿನೂ ಇರ್ತಾರೆ, ಪುರೋಹಿತರಲ್ಲಿನೂ ಇರ್ತಾರೆ, ಮತ್ತು ಅಲ್ಲಿ ಜಡವಾದ ಅಗ್ನಿ ಕಾಣಿಸ್ತಿಲ್ಲ ಅಲ್ಲಿನೂ ಅವರು ಇರ್ತಾರೆ. ದೇವಲೋಕ ಮೂರು ಕಡೆನೂ ಅವರು ಇರ್ತಾರೆ, ನಮ್ದು ಇಲ್ಲೇ ಬೇರೆ, ನನ್ನ ವಾಕು ನನ್ನ ಪುರೋಹಿತರು ಅದು ಅಗ್ನಿ, ಮೂರು ಟೋಟಲಿ ಡಿಸ್ಕನೆಕ್ಟೆಡ್. ಸೊ ಹೂ ಬ್ರಿಂಗ್ಸ್ ಎವ್ರಿಬಡಿ ಟುಗೆದರ್, ಅಲ್ಲಿ ಇರುವಂತ ವಾಸುದೇವ ರೂಪ, ವಾಸುದೇವ ಭಗವಂತ ಮೂರಲ್ಲಿನೂ ಇದ್ದು ಈ ಮೂರಲ್ಲಿ ಅಗ್ನಿ ಮೂಲಕವಾಗಿ ಕನೆಕ್ಟ್ ಮಾಡಿ ಮಾಡಿ ಆ ಫಲವನ್ನ ಅವನು ಕೊಡ್ತಾನ, ಫಲವನ್ನ ನಮ್ಗೆ ಕೊಡ್ತಾನೆ. ಸೊ ಫಲಕಾರಿ ಆಗಬೇಕಂದ್ರೆ ಈ ವಾಸುದೇವ, ಈ ವಾಸುದೇವನನ್ನ ಮೂರು ಜಾಗೆಯನ್ನು ನೀವು ಚಿಂತನೆ ಮಾಡಬೇಕು, ಮಾಡಿದ್ರೆ ಈ ಮೃತ್ಯುವನ್ನ ನೀವು ದಾಟುತ್ತೀರ ಅಂತ ಅಲ್ಲಿ ಹೇಳ್ತಾರೆ. ಸೊ ಆ ಉಪಾಸನೆ ಇಲ್ಲಿ ಬರ್ತದೆ. ಸೊ ಶುಚಿಷತ್ ಹೋತ ಹೋತೃಗಳಲ್ಲಿ, ಸೊ ವಾಯುದೇವರು ಎಲ್ಲವನ್ನು ಬೇಸಿಕಲಿ ಇಲ್ಲಿ ಮಾಡೋ ಅಗ್ನಿಯಲ್ಲಿ ಒಂದು ಅಗ್ನಿ ಅಂದ್ರೆ ಬರೀ ಅಗ್ನಿ ಇಲ್ಲ, ಅಗ್ನಿನ ವಾಯುದೇವರಿಗೇನು ಅಗ್ನಿ ಎಂಬ ಹೆಸರು ಉಂಟು, ಲಕ್ಷ್ಮಿಗೇನು ಅಗ್ನಿ ಎಂಬ ಹೆಸರು ಉಂಟೇ ಉಂಟು. ಸೊ ಇವರ ಮೂಲಕ, ಸೊ ಹೋತ ಇವರು ಹೋಮಿಸ್ತಾರೆ, ದೀಸ್ ಆರ್ ದ ಪೀಪಲ್ ಹು ಡೂ ಇಟ್, ಅಲ್ಲಿ ಅವರು ಮಾಡೋದಲ್ಲ, ಅವರಲ್ಲಿ ಹೋತಾಲಿ ಹೋತೃ ನಾಮಕನಾಗಿ ಭಗವಂತನೇ ಅವನು ಯಾರು ಸ್ಪೆಸಿಫಿಕಲಿ ಕೊಡ್ತಾರ ವಾಸುದೇವ. ಸೊ ಅಶ್ವನನಿಗೆ ಹೇಳುವಾಗ ನೀನು ವಾಸುದೇವ ಅಂಬೋ ಭಗವಂತನ ರೂಪವನ್ನ ಈ ಮೂರಲ್ಲಿನೂ ನೀನು ಇಟ್ಟುಕೊಂಡು ಮಾಡಿದಾಗೆ ಈ ಮೃತ್ಯು ಈ ಒಂದು ಮಾಡುವ ಕರ್ಮದಿಂದ ನೀನು ದಾಟಿಸಿ. ಸೊ ಬೇಸಿಕಲಿ ಬಾಟಮ್ ಲೈನ್ ದೇವರ ಚಿಂತನೆ ಬರಬೇಕು, ದೇವರಲ್ಲಿನೂ ಇದು ವಿಶೇಷ, ಯಾವ ಸ್ಪೆಸಿಫಿಕ್ ಅಡ್ರೆಸ್ ವಾಸುದೇವನನ್ನ ಚಿಂತನೆ ಮಾಡು ವಾಕ್ನಲ್ಲಿ, ವಾಕ್ನಿಂದ ಈ ಹೋಮ ಈ ಕನೆಕ್ಷನ್ಗೆ. ಇನ್ನೊಂದು ಕಡೆ ಅಗ್ನಿಯಲ್ಲಿ ಇರುವಂತಹ ರೂಪ ಪರಶುರಾಮ ಅದು ಹಾಕೋದು ಬೇರೆ, ಈ ಒಂದು ಕನೆಕ್ಷನ್ ಬಂದು ಈ ಕರ್ಮಕ್ಕೆ ಸಂಬಂಧ ಈ ಕರ್ಮದಿಂದ ಫಲಕಾರಿ ಈ ಒಂದು ಇದಕ್ಕೆ ಈ ರೂಪದಿಂದ ಭಗವಂತ ಮಾಡ್ತಾನ, ಅವನೇ ಹೋತಾರಂ ಅವನೇ ಮಾಡ್ತಾನಂತ ಅಲ್ಲಿ ಹೇಳ್ತಾರೆ. ಆ ಒಂದು ವಿಷಯ ನೋಡಿದೀವಿ. ಇನ್ನೊಂದು ಇಲ್ಲಿ ಬರುವಂತದ್ದು ವಾಮನ ರೂಪ, ವಾಮನ ರೂಪ ಇದು ನೆಕ್ಸ್ಟ್ಗೆ ನಮ್ಗೆ ಅಪ್ಲೈ ಆಗ್ತಾ. ವಾಮನ ರೂಪ, ವಾಮನ ಅಂದ್ರೆ ಇದು ವಾಮನ ಎಂಬುದು ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದೇ ಆಗತ್ತೆ. ಸೊ ಇದು ನಾವು ಚಿಂತನೆ ಹೇಗೆ ಮಾಡೋದು, ನಿರ್ವಚನ ಹೇಳಿ ಮಾಡಬಹುದು, ಬಟ್ ನಮ್ಗೆ ಅದಕ್ಕೆ ದೇವರು ಏನು ಮಾಡಿದ್ದ ಅಂತ, ದೇವರು ಮಾಡಿದ ಕಾರಣ ಅವನು ಅವತಾರದ ಕಾರ್ಯ ನಮ್ಮಂತವರಿಗೆ ವಿ ಕ್ಯಾನ್ ಈಸಿಲಿ ರಿಲೇಟ್. ವಾಮನ ಅಂದ ಕೂಡಲೇ ಬಲಿ ಚಕ್ರವರ್ತಿ ನೆನಪು ಬರುತ್ತೆ, ಅಲ್ಲಿ ಬಂದ ಕತೆ ಎಲ್ಲ ಬರುತ್ತೆ. ಸೊ ವಾಮನ ರೂಪದಿಂದ ಅವನು ಏನು ಮಾಡಿದ್ದ ಅದು ನಮ್ಮಲ್ಲಿ ಆಗಬೇಕು, ಅದಕ್ಕೆ ನಾವು ವಾಮನ ನಮ್ಮಲ್ಲಿ ಅವನು ವಾಮನ ಅಂಬುದು ಚಿಕ್ಕ ರೂಪ. ಸೊ ಅದಕ್ಕೆ ವಾಮನ ಎಂಬ ರೂಪವನ್ನ ಬಂದಾಗೆಲ್ಲ ಬಿಂಬರೂಪವನ್ನ ನಿನ್ನ ಒಳಗೆ ಇರುವಂತ ಚಿಕ್ಕ ಅಣು ಅಣು ಅಣುವಷ್ಟು ಜೀವನದಲ್ಲಿ ಇರುವಂತ ಅತೀ ಸಣ್ಣ ರೂಪ ವಾಮನ ರೂಪವನ್ನ ಚಿಂತನೆ ಮಾಡಿ ಅಲ್ಲಿ ಇದೇ ಇದಾನ ಅವನು. ನಮ್ಗೆ ಬೇಕಾದೇನು ಆ ಸ್ವರೂಪದಲ್ಲಿ ಇರುವವನು, ನಾವು ಸ್ವರೂಪದಲ್ಲಿ ನಾವು ನೋಡ್ತೀವಿ, ನಮ್ಮ ಸ್ವರೂಪದಲ್ಲಿ ನಾವು ಅಸ್ಪಾತಿಕ ಜೀವರು ಜ್ಞಾನಾನಂದಮಯ ಜೀವರು, ಅದಕ್ಕೆ ನಾವು ಮೋಕ್ಷ ಜೀವಿ. ಬಟ್ ಇವಾಗ ಜ್ಞಾನದಲ್ಲಿ ಏನು ಅಜ್ಞಾನದಲ್ಲೇ ಮುಳುಗಿದ್ದೀವಿಲ್ಲ ಅಂದ್ರೆ ಏನಾಯ್ತು, ಒಳಗೆ ಇರೋದು ಹೊರಗೆ, ಇವಾಗ ನಮ್ಗೆ ಹೊರಗೆ ಬರ್ತಾ ಇಲ್ಲ ದೇವರ ಚಿಂತನೆ ಜ್ಞಾನ ಏನು ಬರ್ತಾ ಬರಬೇಕಂದ್ರೆ ಏನಾಗಬೇಕು, ಈ ವಾಮನ ತ್ರಿವಿಕ್ರಮನಾಗಬೇಕು ಜೀವನ ಅಂದ್ರೆ ವಾಮನ ಎಲ್ಲ ಕಡೆನೂ ಇದ್ದಾನೆ ನಮ್ಮ ಚಿಂತನೆ ಕ್ರಮ, ಅಲ್ಲಿ ಇರೋನು ಮೂರು ತ್ರಿವಿಕ್ರಮ ಎಷ್ಟು ಎಲ್ಲ ಮೂರು ಲೋಕ ಮೂರು ಹೆಜ್ಜೆ ಕೇಳಿದ ಅಲ್ಲ, ಅವನಿಗೆ ಮೂರು ಹೆಜ್ಜೆ ಬರಬೇಕು ಅಂದ್ರೆ ಈಸ್ಟು ಇದು ದೊಡ್ಡದು ಅಂದ್ರೆ ಏನು, ಚಿಕ್ಕದು ಆ ಒಂದು ಜೀವಾಕಾರ ಜೀವಾಂತರ್ಯಾಮಿ ಅವನೇ ಜೀವಾಕಾರ ಅಂತ ನಾಲ್ಕನೇದು ಒಂದು ಹೇಳ್ತಾರಲ್ಲ ಜೀವಾಕಾರ ಹಾಗೂ ದೇಹಾಂತರ್ಯಾಮಿ ಈ ಸ್ಥೂಲ ದೇಹದಲ್ಲಿನೂ ಅವನೇ ಇದ್ದಾನೆ ಅಂತ ಇಟ್ಟುಕೊಳ್ಳೋದು. ಇಲ್ಲಿ ಇರೋದು ಮಾತ್ರಲ್ಲ ಇಲ್ಲಿ ಪೂರ್ತಿ ವ್ಯಕ್ತ ಆಗೋ ವ್ಯಕ್ತ ಅಂದ್ರೆ ಏನು ದೇಹಾಕಾರ ರೂಪ ಅದೇ ತ್ರಿವಿಕ್ರಮ ರೂಪ. ಆ ತ್ರಿವಿಕ್ರಮ ರೂಪ ನಮ್ಮಲ್ಲಿ ಅಂದ್ರೆ ತ್ರಿವಿಕ್ರಮ ಏನಾಯ್ತು ತ್ರಿವಿಕ್ರಮ ರೂಪ ಸಂಸಿಮ್ಲತೆ ವಿರಾಟ್ ರೂಪ ತರ ತಾನೆ. ಸೊ ಒಂದೊಂದು ಕಡೆ ನಾವು ಕಣ್ಣಿನಿಂದ ಮಾಡೋದು ಕಿವಿಯಿಂದ ಮಾಡೋದು ಎಲ್ಲಾ ಕಡೆನೂ ಅದು ಅದು ವ್ಯಕ್ತ ಆಗಬೇಕು. ಹಾಗೆ ವ್ಯಕ್ತ ಆಯಿತು ನಮ್ಗೆ ಚಿಂತನೆ ಹಾಗೆ ಬರಬೇಕು. ದೇವರು ಅದನ್ನ ತೋರಿಸಿದನು ಆ ಅವತಾರದಲ್ಲಿ. ತಾಳಿ ಏನ್ ತೋರಿಸಿದ್ದಾನೆ ಅಂದ್ರೆ ಈ ಬಲಿಯಂತೆ, ಬಲಿ ಇಸ್ ಕೈಂಡ್ ಆಫ್ ಅ ರೆಪ್ರೆಸೆಂಟೇಟಿವ್ ಆಫ್ ಅವನಲ್ಲಿ ಬಲಿಯಲ್ಲಿ ಬಲಿ ನಾಮಕ ದೈತ್ಯ ಒಬ್ಬ ಕೂತಿದ್ದಾನೆ. ಅದನ್ನ ಓಡಿಸಬೇಕು. ಏನು ಅವಾಗ ಹೇಳುವಾಗ ಗುರುಗಳು ಹೇಳ್ತಾರ ಅವ್ರಿಗೆ, ಅಪ್ಪ ನೀನ್ ಏನು ಕೊಡಬೇಡ, ಬಂದವನು ಸಾಮಾನ್ಯ ಇಲ್ಲ, ಅವನು ಸಾಕ್ಷಾತ್ ದೇವರು ಅಂತ. ಫಸ್ಟ್ ಅಹಂಕಾರದಿಂದ ಬಲಿ ದೈತ್ಯ ಇದ್ದಾನಲ್ಲ ಅಹಂಕಾರ ಇದ್ದೇನು ಅಂತ ದೇವರು ನನ್ನ ಹತ್ರ ಭಿಕ್ಷೆ ಬೇಡಿದ್ರೆ ನಾನು ಕೊಡ್ತೀನಿ ಅಂಬು ಇನಿಷಿಯಲಿ ಆ ಒಂದು ಅಹಂಕಾರದಿಂದಲೇ ಶುರು ಮಾಡ್ತಾನೆ ಇನಿಷಿಯಲಿ. ಬಟ್ ಲೇಟರ್ ಏನಾಗತ್ತಂದ್ರೆ ಸತ್ಯ ನಿಷ್ಠೆಯನ್ನ ತೋರಿಸ್ತಾನ. ವಾಮನಾವತಾರದಲ್ಲಿ ಆ ಬಲಿಚಕ್ರವರ್ತಿಯಲ್ಲಿ ಆ ದೈತ್ಯ ಹೋಗ್ತಾನೆ, ಹೊರಗೆ ಹೋಗ್ತಾನೆ. ದೇವರೇನ್ ಮಾಡ್ತಾನಂದ್ರೆ ಆ ಬಲಿಚಕ್ರವರ್ತಿಯಲ್ಲಿ ಇರುವಂತ ಅದನ್ನ ಹೊರಗೆ ತೆಗಿತಾನೆ. ಸತ್ಯನಿಷ್ಠೆ ಏನು ಅಂದ್ರೆ ಗೊತ್ತಾಗತ್ತೆ, ಒಂದು ಕಾಲು ಹೀಗೆ ಇಟ್ಟಾಗ ದೇವ ಅಂತ ಗೊತ್ತಾಗ್ಬಿಡತ್ತೆ, ಅಹಂಕಾರ ಕಡಿಮೆ ಆಗ್ಬಿಡತ್ತೆ, ಎರಡನೇದು ಎಲ್ಲಿ ಹೋಗತ್ತಂತ ಗೊತ್ತು, ಮೂರನೇದಕ್ಕೆ ಎಲ್ಲಿ, ಆವಾಗೇನು ಸತ್ಯನಿಷ್ಠೆ. ಹಾಗೇನೆ ಈ ಸ್ಮರಣದಿಂದ ವಾಮನ ರೂಪ ಸ್ಮರಣದಿಂದ ನಮಗೆ ವಾಮನ ಅಂಬೋ ಈ ರೂಪದಿಂದ ನಾವು ದೇವರನ್ನ ಸ್ಮರಣೆ ಮಾಡಿದಾಗ ಅದಕ್ಕೆ ಸಂಕಷ್ಣ ಒಡೆಯರು ವ್ಯಾಖ್ಯಾನದಲ್ಲಿ ದೇಹಾಕಾರ ರೂಪ ಅಂತನೂ ಅದಕ್ಕೆ ಕೊಟ್ಟಿದ್ದಾರೆ, ವಾಮನಕ್ಕೆ ದೇಹ ಈ ಪದ್ಯಕ್ಕೆ ಕೊಟ್ಟಿದ್ದಾರೆ. ಸೊ ಅದು ನಮಗೆ ಆಗಬೇಕು. ನಮ್ಮಲ್ಲಿ ಇದೆ ಸತ್ಯನಿಷ್ಠೆ, ನಮ್ಮ ಒಳಗೆ ಇದೆ. ಇವಾಗ ಇವಾಗ ವ್ಯಕ್ತ ಆಗಿಲ್ಲ. ನಾವು ಮಾಡುವ ಕಾರ್ಯದಲ್ಲಿ ಆ ಸತ್ಯದಲ್ಲಿ ನಿಷ್ಠೆ, ಸತ್ಯ ಅಂದ್ರೆ ದೇವರೇ ಬೇಸಿಕಲಿ, ಅಲ್ಲಿ ಆ ಸತ್ಯದಲ್ಲಿ ನಿಷ್ಠೆ, ಮಾತಲ್ಲಿ ಪ್ರಾಮಾಣಿಕತೆ, ಅದನ್ನ ಮಾಡೋದು. ಯಾಕೆ ಅಂತ ನಾವು ಹುಟ್ಟೋವಾಗ ಮಾತು ಕೊಟ್ಟು ಬಂದಿದ್ದೀವಿ. ಬರೀ ಚಕ್ರವರ್ತಿ ಮಾತ್ರ ಅಲ್ಲ, ಹುಟ್ಟ ತಾಯಿಯ ಗರ್ಭದಲ್ಲಿ ಏಳನೇ ತಿಂಗಳು ಎಂಟನೇ ತಿಂಗಳು ದೇವರಿಗೆ ಮಾತು ಕೊಟ್ಟು ಬಂದಿದ್ದೀವಿ ನಾವು. ದೇವರೇ ಇಷ್ಟು ಕಷ್ಟ ಎಲ್ಲ ಆಗ್ತಾ ಇದೆ, ನಿನ್ನ ಮರ್ತು ಬಿಟ್ಟೆ, ಒನ್ ಮೋರ್ ಚಾನ್ಸ್ ತ ಮಾತು ಕೊಟ್ಟು ಒಂದು ಜನ್ಮ ಸರಿಯಾಗಿ ಕೊಡು ನನ್ಗೆ. ಸೊ ದೇವರು ಏನ್ ಮಾಡಿದಾನೆ, ಎಲ್ಲ ಸಾಧನ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಮಾಡ್ಲಿಕ್ಕೆ ಬೇಕಾದ್ದು ಮಾತು ಕೊಟ್ಟು ಬಂದಿದ್ದೀನಿ. ನೀವು ಇಲ್ಲಿ ಬಂದ ಮೇಲೆ ಮರ್ತು ಬಿಟ್ಟಿವಿ ದೇವರನ್ನೇ. ಅಟ್ ಲೀಸ್ಟ್ ಲೆಟ್ ಅಸ್ ರಿಮೆಂಬರ್ ಗಾಡ್. ಅದು ಬರ್ಬೇಕಂದ್ರೆ ಏನು, ಈ ವಾಮನ ಅಂತ. ವಾಮನ ಅನ್ನದಾತಾರಂ ಅಂತ ಹೇಳೋ ರೂಪವೇ ಹಾಗೆ ಇದೆ. ಅನ್ನ ಜ್ಞಾನ ಅನ್ನವನ್ನು ಅವನು ಒಳಗಿರೋದನ್ನ ಹೊರಗೆ ಕೊಡಬೇಕು ನಮ್ಗೆ. ಸೊ ಸತ್ಯ ನಿಷ್ಠೆಯನ್ನ ಮಾಡಿದ್ದ. ಆಮೇಲೆ ಏನಾಯ್ತು, ಆ ಮೂರನೇ ಪಾದ ಎಲ್ಲಿ ಇರಬೇಕು ಅಂದ್ರೆ ಭಗವಂತ ನಿಷ್ಠ, ಭಗವತ್ ನಿಷ್ಠೆ. ಸತ್ಯ ನಿಷ್ಠೆ ಭಗವಂತ ಆ ತ್ರಿವಿಕ್ರಮನೆ ಕುಳ್ಳದಾಗ ಬಂದ, ಅವನೇ ದೊಡ್ಡ ಮಾಡ್ತಾನೆ. ನನ್ನ ಒಳಗೆ ಇದ್ದ, ನನ್ನ ಹೃದಯ, ನನ್ನ ತಲೆ ಒಳಗಿಂದ ಹೋಗಬೇಕು ಅವನು. ರೂಪ ಹೋಗಿ ಇಟ್ ಪರ್ವೇಡಿ ಮೀ ಹಾಗೆ. ಸೊ ಅದನ್ನ ಅವನು ವಾಮನ ರೂಪದಿಂದ ಅವನು ತೋರಿಸಿದ ಅಂತ ಅದಕ್ಕೆ ವಾಮನ ಅಂಬುದು ಅದನ್ನ ಕೊಟ್ಟಿದ್ದಾರೆ. ವಾಮನ ಶಬ್ದಕ್ಕೆ ಇನ್ನೊಂದು ಅರ್ಥ, ವಾಮ ಅಂದ್ರೆ ವಾಮ ಮಾರ್ಗ, ವಾಮಾಚಾರ ಅಲ್ಲ. ಸೊ ವಾಮ ಅಂಬೋದು ವಾಮ ಶಬ್ದಕ್ಕೆ ವಕ್ರ ಅಂಬುವ ಅರ್ಥವೂ ಉಂಟು. ಆ ವಕ್ರ ಕುಟಿಲತ್ವ ಇದನ್ನ ವಾಮ ನ ಅಂದ ನಯತಿ, ಹಿ ಕಂಟ್ರೋಲ್ಸ್ ಅಂಡ್ ಹಿ ರಿಮೂವ್ಸ್ ಇಟ್. ಆ ಪ್ರೇರೆಯತಿ ಅದು ಹೋಗುವಂತೆ, ನಮ್ಮಲ್ಲಿ ಇರುವಂತ ಕೆಟ್ಟದು, ಕೆಟ್ಟ ಮನಸ್ಸಲ್ಲಿರುವಂತ ಕೊಳೆ ಎಲ್ಲವೂ ಹೋಗಬೇಕು. ಸೊ ಅದಕ್ಕೇನು ವಾಮನ ಅಂಬುದು. ಇನ್ನೊಂದು ನಮ್ಮ ಕೇಳ್ತಿ, ವಾಮನ ಅಂದ್ರೆ ತುಂಬಾ ಸುಂದರ ಪುಟ್ಟು ವಾಮನ ಬಂದಾಗ ತುಂಬಾ ಮುದ್ದಾಗಿದ್ದ ರೂಪ ಅಂತ ಹೇಳ್ತೀವಿ. ಸುಂದರ ಅಂತಾನೆ ಅರ್ಥ. ಸುಂದರ ಅಂದ್ರೆ ಏನು, ಸುಂದರ ಅಂದ್ರೆ ಸುಮ್ಮಂಬೋದಕ್ಕೆ ಸುಖ ಅಂತ. ದ ಅಂದ್ರೆ ಕೊಡುವವನು, ಕೊಟ್ಟು ಸುಖವನ್ನ ಕೊಟ್ಟು ಆ ಅನುಭವ. ನಮ್ಗೆ ದುಡ್ಡು ಕೊಡ್ತಾನೆ ದೇವರು, ಎಷ್ಟೋ ದುಡ್ಡು ಇವಾಗ ಕೊಟ್ಟಿದ್ದಾನೆ. ಇದ್ರನ್ನ ನಾವು ಅಳ್ತಾನೆ ಇರ್ತೀವಿ, ಇಲ್ಲ ರೀ ನಮ್ಮ ಹತ್ರ ದುಡ್ಡೇ ಇಲ್ಲ ರೀ ಅಂತ ಅಳ್ತಾ ಇತ್ತು. ದುಡ್ಡು ಕೊಟ್ಟಿದ್ದಾನೆ ದೇವ್ರು, ಸಾಕಷ್ಟು ಕೊಟ್ಟಿದ್ದಾನೆ ಅಂದ್ರೆ ಎಲ್ರು ಅಳ್ತೀವಲ್ಲ. ಹಾಗಲ್ಲ, ಕೊಟ್ಟು ದೇವರು ಇಷ್ಟು ಕೊಟ್ಟಿದ್ದಾನೆ ನಮ್ಗೆ,
ಇಷ್ಟು ಚೆಂದ ಅದನ್ನ ಯು ಆರ್ ಏಬಲ್ ಟು ಎಂಜಾಯ್ ವಾಟ್ ಹಿ ಹ್ಯಾಸ್ ಗಿವನ್, ಅದು ಸುಂದರ. ಅದಕ್ಕೆ ಸುಖ ಅಂದ್ರೆ ಮೋಕ್ಷ ಸುಖವನ್ನ, ಸುಖ ಅಂದ್ರೆ ಇವಾಗ್ಲೂ ಸುಖ, ಇವಾಗ ದೇವರ ನೆನಪು ಕೊಡೋದೇ ಅದು ಒಂದು ಸುಖ, ಅದು ಕೊಟ್ಟಿದ್ದಾನೆ. ಅದು ಇಷ್ಟು ಕುಚಿತ ಕಂಬಳಿ ಕೊಟ್ಟ ಕಣ ಅನ್ನವೇ ಸೌಭಾಗ್ಯವೆಂದು ನೆನಪದಿರು ಅಂತ ಅಲ್ಲಿ ಹೇಳಿದಾರಲ್ಲ, ಹಾಗೇನೆ ಅವನಿಗೆ ಭಕ್ತಿ ಕೊಟ್ಟಿದ್ದಾನೆಲ್ಲ ಸಂತೋಷದಿಂದ ಅದನ್ನ ಇಟ್ಟುಕೊಂಡು ಬೆಳೆಸೋದು, ಏನು ತಿಳ್ಕೊಂಡಿದೀವೋ ಅದು ಅನುಷ್ಠಾನಕ್ಕೆ ತರೋದು. ಸೊ ಇದು ಮಾತ್ರ ಅಲ್ಲ, ಸುಂದರ ಅಂದ್ರೆ ವಾಮ ಸುಂದರವಾಗ ಮಾಡ್ತಾನಂದ್ರೆ ಏನು, ನಮ್ಮಲ್ಲಿ ಕೊಳೆ ಅಂಬೋದು ಏನು ಕೊಳೆ, ಮನಸ್ಸಿನ ಇರುವಂತ ಕೊಳೆ ಮಾತ್ರ ಇಲ್ಲ, ಆ ಒಂದು ಅಪ್ರಾಕೃತ ದೇಹಕ್ಕೆ ನಾನ್ ಮ್ಯಾಟರ್ ಆಗಿರುವಂತ ಜೀವಕ್ಕೆ ನಮ್ಮ ಸುಂದರತ್ವವನ್ನ ಅದು, ನಾವು ಸುಂದರರೇ, ನಾವು ಎಲ್ರೂ ಒಳಗೆ ಸುಂದರರೇ, ಜ್ಞಾನ ಆನಂದವೇ ಸುಂದರ. ಅದು ಅದಕ್ಕೆ ಕೊಳೆ ಲಿಂಗ ದೇಹ, ಅದನಿಂದ ಆಗುವಂತ ಅನಿರುದ್ಧ ಸ್ಥೂಲ, ಈ ತರ ನಮ್ಮ ಜನ್ಮಗಳು ಅಲ್ಲಿ ಬರುವಂತ ಕೊಳೆ, ಎಲ್ಲಾ ಕೊಳೆ ಇದೆ. ಈ ಕೊಳೆಯನ್ನ ತೆಗೆಯುವವನು ವಾಮನ ಆಗ್ತಾನೆ. ಸೊ ಹಾಗೆ ಈ ಒಂದು ಅರ್ಥವನ್ನ ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಇನ್ನು ಅನೇಕ ಅರ್ಥಗಳ ವಾಮ ಅಂದ್ರೆ ವಾಮ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಕೊಟ್ಟಿದ್ದಾರೆ. ಇದು ಉಪನಿಷತ್ತುಗಳಲ್ಲಿ ತೈತ್ರಿಯ ಉಪನಿಷತ್ ಹೇಳುವಾಗ ನೀವು ಕೇಳಿ, ತ್ರಿಶಂಕುವಿನ ಕತೆ ಬರುತ್ತೆ. ತ್ರಿಶಂಕು ಅವನು ಹೇಳುವಾಗ ಅದೇ ಹೇಳ್ತಾನೆ, ಈ ದೇವರನ್ನ ಪ್ರಾರ್ಥನೆ ಮಾಡಿ, ಈ ದೇವರು ಎಲ್ಲವನ್ನು ನನ್ಗೆ ಕೊಟ್ಟಿದ್ದಾನೆ, ನನ್ನನ್ನ ಅಹಂ ವೃಕ್ಷೇರಿವಾದ ಆ ದೇವರು ನನ್ನ ಉದ್ಧಾರ ಮಾಡಿದ್ದ, ನನ್ನ ಕೊಳೆಯನ್ನ ತೆಗೆದಿದ್ದಾನೆ ಅಂತ ಅಲ್ಲಿನೂ ಪ್ರಾರ್ಥನೆ ಬರ್ತದೆ, ಅನೇಕ ಕಡೆ ಅನ್ನೋದು ಬರುತ್ತೆ. ಸೊ ವಾಮಂ ಎಂಬುದಕ್ಕೆ ಶಿವಂ ಅಂತ, ಶಿವ ಹರ ವಾಮ, ಅದು ವಾಮ ದೇವ ವಿರಿಂಚಿತನೇ ಅಂತ ಹೇಳ್ತೀವಲ್ಲ. ಸೊ ಆ ನಮಗೆ ಆ ಒಂದು ಒಳ್ಳೆ ರೀತಿಯ ಕೊಳೆ ಎಲ್ಲ ತೆಗಿಬೇಕು ಅಂತ ವಾಯುದೇವರಿದ್ದೇ ಇದ್ದಾರೆ. ಆ ವಾಮ ಶಿವನಲ್ಲೇ, ಆ ಶಿವನನ್ನು ಇವರು ನಿಯಮನ ಮಾಡ್ತಾರೆ. ಆಮೇಲೆ ವಾಮ ಅಂದ್ರೆ ಸುಂದರ ಅಂತಂದ್ರೆ ಏನಾಗತ್ತೆ, ತುಂಬಾ ಸುಂದರವಾದ ರೂಪ ಅಂದ್ರೆ ಮನ್ಮಥ ಅಂದ್ರೆ, ಅದಕ್ಕೆ ವಾಮ ಅಂಬೋದಕ್ಕೆ ಕಾಮದೇವ ಮನ್ಮಥ ಅಂಬೋದ್ರು ಬರುತ್ತೆ. ಮನ್ಮಥ ಷಣ್ಮುಖ ಹೇಳುವಾಗ ಆರು ತರದ ಅಜ್ಞಾನವನ್ನು ನಮ್ಗೆ ಮೋಹವನ್ನು ಕೊಡ್ತಾನ ತೆಗಿತಾನ, ಅದು ಬರುತ್ತಲ್ಲ ಅವನ ಕೆಳಗಡೆನೆ ಆ ಒಂದು ಅವನ ಮಾತೃಗಣಗಳು, ಆಮೇಲೆ ಬಾಲಿಕಾ ಇವರು ಎಲ್ಲರೂ ಇರ್ತಾರ. ಸೊ ಯಾರು ಅವರನ್ನ ಸ್ಮರಣೆ ಮಾಡುತ್ತಾರೋ ಅವರ ಹತ್ರ ಬರೋದೇ ಇಲ್ಲ. ಸ್ತುತಿಕಾಗ್ರಹದಲ್ಲಿ ಪ್ರಾರ್ಥನೆ ಮಾಡೋದು, ನಮ್ಮ ಬರ್ತ್ಡೇಲಿ ಮಾಡೋದು, ಇದೆಲ್ಲ ನಾವು ಮಾಡ್ತೀವಲ್ಲ. ಸೊ ಅವ್ರ ಎಲ್ಲವನ್ನು ನಿಯಮನ ಮಾಡುವಂತದ್ದು ಇದು ವಾಮನ. ಸೊ ಈ ವಾಮನ ರೂಪವನ್ನ ಸ್ಮರಣೆ ಮಾಡಿ ಅಂತ, ಅದಕ್ಕೆ ವಾಮನ ರೂಪ ಇಲ್ಲಿ ಅರ್ಥ ಆಗುವಂತೆ ಅದೊಂದು ವಕ್ರತ್ವವನ್ನು ಕೊಡ್ತಾನೆ, ವಕ್ರತ್ವವನ್ನ ತೆಗಿತಾನೆ. ವಾಮ ಅಂಬೋದು ಎರಡು ಅರ್ಥ, ವಾಮ ಸುಂದರ ಬರ್ತಾ ವಾಮಾಚಾರ ಅದು ಬರುತ್ತೆ. ಅದಕ್ಕೆ ರುದ್ರದೇವರು ಹಾಗೆ ಆ ತರ ಇದು ದೈತ್ಯರ್ಗಣಲ್ಲ ಅವ್ರನ್ನೇ ವಿಶೇಷವಾಗಿ ಸ್ಮರಣೆ ಇದೆಲ್ಲ ಮಾಡೋದು. ಮನ್ಮಥನು ಹಾಗೆ, ಮನ್ಮಥನ ಕಾಮನೆ ಕೊಟ್ಟು ಕೆಟ್ಟ ಕಾಮನೆಯಲ್ಲಿ ವರ್ತಿಸುವಂತೆ ಮಾಡ್ತಾನೆ, ಅದನ್ನ ತಡೆಯೋನು, ಕೊಡುವವನೇ ತೆಗೆಯೋನು. ಆ ಕೆಪಾಸಿಟಿ ಅವ್ರಿಗೆ ಹೇಗೆ ಬಂತು ಅಂತ ಈ ವಾಮನದಿಂದ ಬಂತು ಅಂತ. ಹೌದು. ಆಮೇಲೆ ವಾಮ ಅಂದ್ರೆ ವನನೀಯ, ಪೂಜಾರ್ಹ, ಸ್ತವ್ಯ ಅಂತ ಅಲ್ಲಿ ಬಂತಲ್ಲ ನಮ್ಗೆ, ಅದೇ ವಾಮನ. ಅವನಿಗೆ ಆ ಪೂಜೆ ಮಾಡಿಸ, ಅವನನ್ನ ಪೂಜೆ ಮಾಡ್ಲಿಕ್ಕೆ, ಯಾವೊಬ್ಬರನ್ನ ಪೂಜೆ ಮಾಡಬೇಕು ಅಂದ್ರೆ ಅಲ್ಲಿ ಅರ್ಹತೆ ಇರಬೇಕು ಹೇಳ್ತಾರೆ ವೇದವ್ಯಾಸರು ಹೇಳ್ತಾರೆ. ಇದು ನಾವು ನೆನಪಿಟ್ಟುಕೋಬೇಕು. ಎಲ್ಲಿ ಪೂಜೆ ಮಾಡೋರನ್ನ ಯಾರು ಪೂಜಾ ಅರ್ಹರೋ ಅವರಿಗೆ ಪೂಜೆ ಮಾಡದೇ ಇರೋದು ಅಂದ್ರೆ ಪೂಜೆ ಅಂದ್ರೆ ಪೂಜೆ ಅಂದ್ರೆ ಪುಷ್ಪ ಹಾಕಿ ಗೌರವ ಮಾಡೋದಂತ, ಪೂಜೆ ಅಂದ್ರೆ ರೆಸ್ಪೆಕ್ಟ್ ಅಷ್ಟೇ. ತಾಯಿ ಅವಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಕೊಡಬೇಕು. ಎಲ್ಲಿ ಎಲ್ಲಿ ಅವಳಿಗೆ ಕೊಡ್ಬೇಕು ಅವಳಿಗೆ ತಾಯಿಗೆ ಕೊಡಬೇಕು. ಸೊ ಎತ್ರ ಪೂಜಿತ ಎತ್ರ ಅಪೂಜಿತ, ಆಮೇಲೆ ಯಾರನ್ನ ಪೂಜೆ ಮಾಡಬೇಕು ಅವರನ್ನ ಪೂಜೆ ಮಾಡದೇ ಇರೋದು, ಯಾರನ್ನ ಪೂಜೆ ಮಾಡಬಾರದು ಅವರನ್ನ ಪೂಜೆ ಮಾಡೋದು, ಗೌರವ ಮಾಡೋದು. ಸೊ ಈ ತರ ಮಾಡಿದ್ರೆ ಅಲ್ಲಿ ಧರ್ಮದ ನಾಶ, ಧರ್ಮದ ನಾಶ ಕಂಪ್ಲೀಟ್ ಆಗಿ ಆಗತ್ತೆ ಅಂತಾನೆ. ದುರ್ಭಿಕ್ಷ ಮರಣಂ ಆಮೇಲೆ ದಾರಿದ್ರ್ಯಂ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಇವನು ವಾಮನ ಅಂದ್ರೆ ಪೂಜೆಗೆ ಅರ್ಹನ, ಯಾವ್ಯಾವ ದ ಕ್ವಾಲಿಟೀಸ್, ಏನೇನು ಒಂದು ಪೂಜೆ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು, ಎಲ್ಲಾ ಕ್ವಾಲಿಟೀಸ್ ಎಕ್ಸ್ಕ್ಲೂಸಿವ್ ಆಗಿ ಇವನು ವಾಮನ ಅಂತ ಅಲ್ಲಿ ಹೇಳ್ತಾರೆ. ಕಠೋಪನಿಷತ್ತು ಬಂದೇ ಬಂದಿದೆ ಇದು. ಆಮೇಲೆ ವಾಮನ ಅಂತ ಹೇಳೋವಾಗ ಅವನು ವಾಮನ ಅಂತ ಹೇಳೋವಾಗ ಜ್ಞಾನ, ವಾ ಅಂದ್ರೆ ಜ್ಞಾನ ಅಂತ, ವಾ ಅಂದ್ರೆ ಜ್ಞಾನ, ಆ ಅಂದ್ರೆ ಆನಂದ ಸ್ವರೂಪಿಯಾದವನು, ವಾ ಆ ಮನ ಅಂದ್ರೆ ಆ ಮಾ ಅಂದ್ರೆ ಮಾನ್ಯತೆ, ಅದಕ್ಕೆ ಪೂಜಾ ಅರ್ಹ ಅಂತ ಅಲ್ಲಿ ಬಂದದಕ್ಕೆ ವಾಮ ಅಂದ್ರೆ ವನನೀಯತ್ವ ಪೂಜಾ ಅರ್ಹ ಅಂತ ಯಾಕೆ ಬಂತು ಅಂದ್ರೆ ಈ ವಾಮನ ಅಂದ್ರಲ್ಲ ಮಾ ಅಂತ ಬರ್ತ, ಮಾ ಅಂದ್ರೆ ಮಾನ ಅಂತ ಹೇಳಿ ಮಾನ್ಯತೆ, ಮಾನ್ಯತೆ ಮಾನ್ಯತೆ ಅಂದ್ರೆ ಎಲ್ಲರಿಂದರೂ ಗೌರವವನ್ನ ಸ್ವೀಕಾರ ಮಾಡುವ, ಎಲ್ಲರಿಂದ ಒಂದು ನಮ್ಮಂತವರಲ್ಲ, ಲಕ್ಷ್ಮೀದೇವಿ ಬ್ರಹ್ಮದೇವರಿಂದಲೂ ಗೌರವವನ್ನು ತೋರಿಸ್ಕೊಳ್ಳುವಂತ ಆ ರೀತಿಯಿಂದ ಅದಕ್ಕೆ ಆ ಅವನು ಮಾನ್ಯನಾಗಿದ್ದಾನೆ. ವಾಮ ಮಾ ಅಂದ್ರೆ ಮಾ ಮತ್ತು ಮನ ಅಂತನೂ ಬರುತ್ತೆ, ಮನ ಅಂತ ಉಪಾಸನೆ, ಅದು ಈ ವಾಮನನೇ ಮನ ಅಂತ ಉಪಾಸನೆ. ಶೈತ್ಯದಲ್ಲಿ ಬರೀ ಯಾರು ಮನ ಅಂತ ದೇವರನ್ನ ಮನ ಮಾನ್ಯ ಅಂತ ಉಪಾಸನೆ ಮಾಡ್ತಾರೋ ಅವರು ಪೂಜಾರ್ಹರಾಗ್ತಾರ. ಪೂಜಾರ್ಹರು ಅಂದ್ರೆ ನಮ್ಗೆ ಯಾರು ಪೂಜೆ ಮಾಡ್ತಾರಂದ್ರೆ ಯಾರು ನಮ್ಮ ಮಕ್ಕಳೇ, ನಮ್ಮ ಮಕ್ಕಳು ನಮ್ಗೆ ಸ್ವಲ್ಪ ನಾವು ಮಾತಿಗೆ ಸ್ವಲ್ಪ ಬೆಲೆ ಕೊಟ್ಟು ನಾವು ಒಳ್ಳೇದು ಹೇಳಿದ್ರೆ ಅದಕ್ಕೆ ಬೆಲೆ ಕೊಡ್ಬೇಕಲ್ಲ ನಮ್ಮ ಮಕ್ಕಳು. ಸೊ ಅದು ಆಗತ್ತೆ. ಸೊ ಅವನನ್ನ ಇದಕ್ಕೆ ವಾಮನ ಅಂತ ಮಾಡಿ ಅಂತ ಅಲ್ಲಿ ವಾಮನ ಶಬ್ದದ ಅರ್ಥವನ್ನ ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ಇನ್ನೊಂದು ವಿಷಯ ಹೇಳಿದೆ. ಇದು ಯಜ್ಞಗಳಲ್ಲಿ ಹಾಗೆ ಯಜ್ಞ ಅಂದ್ರೆ ಎಷ್ಟು ರೂಪದಿಂದ ಇದು ಆಗತ್ತೆ, ಇದು ಒಂದು ಮ್ಯಾಥಮ್ಯಾಟಿಕಲ್ ಆಗಿ ಇದು ಹೇಗೆ ಆಗತ್ತೆ ಎಂಬುದನ್ನ ಕೇಶವರಾವ್ ಒಂದು ಒಂದು ಕೊಟ್ಟು, ಅದು ಹೇಗೆ ಅಂದ್ರೆ ಯಜ್ಞ ಪೂಜೆ ಆಗತ್ತೆ. ಸೊ ದೇವರು ನಮ್ಗೆ ಯಾವ ಯಜ್ಞವೂ ಇಲ್ಲ, ಮಾಡೋಕೆ ಶಕ್ತಿನೂ ಇಲ್ಲ, ನಮ್ಮ ಮನೆಯಲ್ಲೇ ಇರಬೇಕಾಗಿರುತ್ತೆ, ಏನು ಇಲ್ಲ, ಏನು ಮಾಡೋದು. ಐದನೇ ತಂದೆಯಲ್ಲಿ ಹೇಳಿದ್ದಾರೆ, ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಸಾಕಷ್ಟು ಹೇಳಿದ್ದಾನೆ, ರಾಯರು ಅದನ್ನ ಕೊಟ್ಟಿದ್ದ, ಅದನ್ನ ಒಂದು ಅದು ಎಷ್ಟು ಅಂತ ಚಿಂತನೆ ಕ್ಯಾಪ್ಚರ್ ಮಾಡೋಕೋಬೇಕು ಅಂತ ಕೇಶವರಾವ್ ಹೇಳ್ಕೊಟ್ರು. ಇಂದ್ರಿಯಗಳು ಫಸ್ಟ್ ಸಿಂಪಲ್ ಆಗ ತಗೊಳ್ಳೋಣ, ಇಂದ್ರಿಯಗಳು ಎಷ್ಟಿದೆ ನಮ್ಗೆಲ್ಲರಿಗೆ ಗೊತ್ತು. ಐದು ಫಸ್ಟ್ ಜ್ಞಾನೇಂದ್ರಿಯ ತಗೊಳ್ಳೋಣ, ಐದು ಜ್ಞಾನೇಂದ್ರಿಯಗಳು ಇದೆ. ಐದು ಜ್ಞಾನೇಂದ್ರ ವಿಷಯ ಅದೆಲ್ಲ ಬೇಕು, ಬರೀ ಇಂದ್ರಿಯಗಳನ್ನ ತಗೊಳ್ಳೋಣ. ಐದು ಇಂದ್ರಿಯಗಳು ಅದ್ರ ಜೊತೆಯಲ್ಲಿ ಮನಸ್ತಂಭ ಒಂದು ಇಂದ್ರಿಯ ಇದೆ. ಇದು ಟೋಟಲಿ ನಿಮ್ಗೆ ಬರ್ತದೆ ಆರು ಇಂದ್ರಿಯಗಳು ಆಗತ್ತೆ. ಸೊ ಇಲ್ಲಿ ಆರು ಇಂದ್ರಿಯಗಳು, ಸೊ ಈ ಇಂದ್ರಿಯಗಳು ಆರು, ಈ ಇಂದ್ರಿಯಗಳನ್ನ ನಿಗ್ರಹ ಮಾಡೋ ಇಂದ್ರಿಯಗಳು ಆರು ಹಾಕೊಳ್ಳಿ, ಇಂದ್ರಿಯಗಳು ಆರು. ಸೊ ಈ ಇಂದ್ರಿಯಗಳು ಆರು ನಿಗ್ರಹ ಮಾಡೋದು, ಏನು ನಿಗ್ರಹ, ಬರೀ ಇಂದ್ರಿಯಗಳು, ಕಣ್ಣು ನಿಗ್ರಹ ಮಾಡೋದು. ಹೇಗೆ ನಿಗ್ರಹ ಮಾಡೋದು, ನಿಗ್ರಹ ಅಂದ್ರೆ ಕಂಟ್ರೋಲ್, ಹೇಗೆ ಕಂಟ್ರೋಲ್, ವಿಷಯ ಎಲ್ಲ ಬೇಕಾಗಲ್ಲ, ವಸ್ತು ಇದೆ, ರೂಪ, ಟಿವಿ, ಸಿನಿಮಾ ಅದೆಲ್ಲ ಅಲ್ಲ, ಬರೀ ಕಣ್ಣು. ಆ ಕಣ್ಣನ್ನು ಮುಚ್ಚಿರಿ, ಕಣ್ಣನ್ನು ಮುಚ್ಚೋದು, ಕಣ್ಣು ಮುಚ್ಚಲಿಕ್ಕಾಗುತ್ತೆ. ಟಿವಿ ಹೇಗೆ ಮುಚ್ಚೋದು ಅಂದ್ರೆ ಜಸ್ಟ್ ಅಲ್ಲಿ ಮನ ಅಲ್ಲಿ ಯು ಮೇಕ ಕೆಲವ್ರಿಗೆ ಆಗತ್ತೆ, ಎಲ್ಲಿ ಇದ್ರೂ ಮನಸ್ ನಾವ್ ಯಾರೋ ನಮ್ ಸುತ್ತ ಮಾತಾಡ್ತಾ ಇರೋವಾಗ ನಾವ್ ಎಲ್ಲೋ ಚಿಂತನೆ ಮಾಡ್ತಾ ಇದ್ರೆ ಅದು ಕಿವಿ ಮುಚ್ಚಿದಂತೆನೆ ಆಗತ್ತೆ. ಒಂದು ಪ್ರವಚನೆಯಲ್ಲಿ ಕೂತವ್ರು ಏನೋ ಮಾತಾಡ್ತಾ ಇದ್ರೆ ನಾವ್ ಏನೋ ಇದ್ರೆ ಅದು ಕಿವಿಲಿ ಬಿಡೋದೇ ಇಲ್ಲ ಅಲ್ಲ, ಅದು ನಮ್ಮ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಹೀಗೆ ಒಂದೊಂದು ಇಂದ್ರಿಯ ಏಕಾಶಿ ಭಾಷ ಮಾಡ್ತೀವಲ್ಲ, ಆ ಜಿಹೆಗೆ ಅದು ಏನೋ ಕೊಡೋದಿಲ್ಲ, ಜಿಹೆ ಸುಮ್ಮನೆ ಇರುತ್ತೆ, ಅದು ಊಟ ಮಾಡೋವಾಗ ಮಾಡದೇ ಇರುತ್ತೆ. ಸೊ ಹೀಗೆ ಆರು ಇಂದ್ರಿಯಗಳು ಮನಸ್ಸಿಗೆ ಏನ್ರಿ ಅಂತ ಮನಸ್ಸು ಆಲೋಚನೆ ಮಾಡೋದು, ಮನಸ್ಸಿಗೆ ವಿಷಯ ಏನು ಅಂದ್ರೆ ಮನಸ್ಸು ಏನೋ ಮೆಲುಕು ಹಾಕ್ತಾ ಇರುತ್ತಲ್ಲ ಅದು ಅದು ನಿಲ್ಸೋದು, ಅದು ಹೇಗೆ ಅದು ಆಲೋಚನೆ ಏನು ಮಾಡಿದ್ರೆ ತಟಸ್ಥವಾಗಿರೋದು, ಹೀಗೆ ಮಾಡ್ಲಿಕ್ಕಾಗತ್ತೆ. ಆರು ಇಂದ್ರಿಯಗಳು, ಆರು ಇಂದ್ರಿಯಗಳ ನಿಗ್ರಹ ಆಗತ್ತೆ, ಆರು ಇಂದ್ರಿಯಗಳ ನಿಗ್ರಹ, ಅದನ್ನ ಮುಚ್ಚಿಕೊ, ಇಂದ್ರಿಯನ್ನ ಮುಚ್ಚೋದು, ಅದು ಆರು ಆಗತ್ತೆ. ಇದು ಒಂದು ಯಜ್ಞ ದೇವರು ಕೊಟ್ಟದ್ದು. ಸೊ ಈ ಇಂದ್ರಿಯಗಳನ್ನ ದೇವರು ಕೊಟ್ಟಿದ್ದಾನೆ, ದೇವರಿಗೆ ಇಡ್ತಾ ಇದ್ದೀನಿ. ಬರೀ ದೇವ್ರ ಚಿಂತನೇನ್ ಬರಲ್ಲ, ಬರೀ ಮುಚ್ಚೋದು, ವಿಷಯ ಕಡೆ ಹೋಗದೆ ಮುಚ್ಚೋದು, ಮುಚ್ಚೋದು, ಅದು ಆರಾಗತ್ತೆ. ಇದು ಜೊತೆಯಲ್ಲಿ ಮನಸ್ಸು ತಕೊಳ್ಳಿ, ಇದು ಆರು ಅಂತ ಹಾಕಿ ಮನಸ್ಸು ತಕೊಳ್ಳಿ. ಇವಾಗ ಏನಾಯ್ತು, ಮನಸ್ಸು ವಿಷಯ ಬೇಕಾಗಿಲ್ಲ, ಕಣ್ಣು ಮನಸ್ಸು, ಕಣ್ಣು ಮುಚ್ಚೋದು ನೋಡಿದ್ವಿ, ಕಣ್ಣು ಮುಚ್ಚೋದು ಒಂದು, ಇನ್ನೊಂದು ಏನಂದ್ರೆ ಕಣ್ಣು ತೆಗೆದೇ ಇರೋದು, ಮನಸ್ಸು ಅಲ್ಲಿ ಹೋಗದಂತೆ ಮಾಡೋದು, ಮನಸ್ಸು ಹೋಗೋದು, ಮನಸ್ಸನ್ನ ಮುಚ್ಚೋದು, ಮನಸ್ಸು ಇರೋದಿಲ್ಲ ಅಂದ್ರೆ ಮನಸ್ಸನ್ನ ಹೇಗೆ ಮುಚ್ಚೋದು ಅಂದ್ರೆ ಕಣ್ಣು ನೋಡತ್ತೆ, ಮನಸ್ಸು ಎಲ್ಲೋ ಇರುತ್ತೆ, ಅದೇನೋ ಒಂದು ಯೋಚನೆಯಲ್ಲಿ ಇರುತ್ತೆ, ಬೇರೆ ಕಡೆ ಇರುತ್ತೆ. ಆವಾಗ ಕಣ್ಣು ಒಂದು ಕಣ್ಣಿನಿಂದ ನೋಡುವಿಕೆ ಆದರೂ ಮನಸ್ಸಲ್ಲಿ ರಿಜಿಸ್ಟರ್ ಆಗೋದಿಲ್ಲ. ಸೊ ಮನಸ್ಸು ನಿಗ್ರಹ, ಮನಸ್ಸಲ್ಲಿ ಮನಸ್ಸು ನಿಗ್ರಹ ಮಾಡ್ಲಿಕ್ಕಾಗಲ್ಲ, ಮನಸ್ಸು ನಿಗ್ರಹ ಈ ತರ. ಸೊ ಫಸ್ಟ್ 6 ಇಂದ್ರಿಯಗಳ ನಿಗ್ರಹ, ಬರೀ ಇಂದ್ರಿಯಗಳ ನಿಗ್ರಹ. ಇನ್ನೊಂದು ಮನಸ್ಸು, ಮನಸ್ಸು ಒಂದೊಂದು ಜೊತೆಲಿ, ಮನಸ್ಸು 6 ಇಂದ್ರಿಯಗಳ ಜೊತೆಲಿ ಬರಲ್ಲ, ಮನಸ್ಸು ಇನ್ ಮನಸ್ಸು ಒಂದು ಬರಲ್ಲ, ಮನಸ್ಸು 5 ಇಂದ್ರಿಯಗಳ ಜೊತೆಲೆ ಕಾಂಟ್ಯಾಕ್ಟ್. ಆವಾಗ ಮನಸ್ಸನ್ನ ಕ್ಲೋಸ್ ಅಪ್ ಮಾಡ, ಮನಸ್ಸಲ್ಲಿ ಇರೋದಿಲ್ಲ. ಊಟ ಮಾಡುವಾಗ ಮನಸ್ಸೆಲ್ಲೋ ಟಿವಿಲಿ ಇರುತ್ತೆ, ಊಟ ಅಲ್ಲಿ ಇರಲ್ಲ. ಸೊ ಹೀಗೆ ಅದನ್ನ ಮುಚ್ಚುತ್ತಾ ಬರೋದು. ಸೊ ಹೀಗೆ ಇದು 5 ಆಗತ್ತೆ. ಸೊ 6+5 11 ಆಗ್ಬಿಡುತ್ತೆ ಅಲ್ಲಿ. ಈಗ ಆದಮೇಲೆ ಇವಾಗ ಇನ್ನೊಂದು ಲೇಯರ್ ಅನ್ನ ಆಡ್ ಮಾಡೋದು. ಅದು ಯಾವ್ದು ಲೇಯರ್? ಇಲ್ಲಿ ಇಲ್ಲಿ ಇಂದ್ರಿಯ ಹೇಳಾಯ್ತು, ಮನಸ್ಸು ಹೇಳಾಯ್ತು, ಇವಾಗ ನಮಗೆ ವಿಷಯ ಬೇಕು. ವಿಷಯ ಅಂದ್ರೆ ಏನು? ಕಣ್ಣಿಗೆ ರೂಪವೇ ವಿಷಯ, ಕಿವಿಗೆ ಶಬ್ದವೇ ವಿಷಯ. ಸೊ ಅದಕ್ಕೆ ಇರುವಂತ ಗುಣಗಳು. ಸೊ ಆ ವಿಷಯಗಳನ್ನ ಇಟ್ಕೊಳ್ಳೋದು. ಸೊ ಇವು ಹೇಗೆ ಇಟ್ಕೊಳ್ಳೋದು? ಇದು ಒಂದೊಂದು ವಿಷಯ ಒಂದೊಂದು ಇಂದ್ರಿಯ. ಅದೇ ಇಲ್ಲಿ ನಮ್ಗೆ 5ನೇ ಸಂಧಿಯಲ್ಲಿ ಬಂದಿದೆ. ಶಬ್ದ ರೂಪ ಎಲ್ಲೋ ಆದದ್ದು ನಮ್ಗೆ ಬರೋದಿಲ್ಲ. ನಮ್ಮ ಕಣ್ಣ ಮುಂದೆ ಒಂದು ರೂಪ ಇದ್ರೆ ಆ ರೂಪ ಕಣ್ಣು, ಆ ರೂಪ ಕಣ್ಣು ಒಳಗೆ ಹೋಗುತ್ತೆ, ಸಂಪರ್ಕ ಸನ್ನಿಕರ್ಷ. ಸೊ ಹೀಗೆ ವಿಷಯಾಸಿ ಇಂದ್ರಿಯ, ಮನಸ್ಸಿಗೆ ವಿಷಯ ಆಲೋಚನೆನೇ ಆಗತ್ತೆ. ಈಗ 6 ಬರುತ್ತೆ, ವಿಷಯಾಸಿನ್ ಇಂದ್ರಿಯ ಹಾಕೋದು, ಸುಮ್ಮನೆ ಹಾಕೋದು. ಇದು ಗೀತೆಯಲ್ಲಿ ಸ್ಪಷ್ಟವಾಗಿ ಇದು ಬಂದಿದೆ. ವಿಷಯಗಳನ್ನ ಹೋಮಿಸೋದು, ಹೋಮಿಸೋದು ಅಂದ್ರೆ ಏನ? ಹೋಮಿಸೋದು ಅಂದ್ರೆ ಹಾಕೋದು, ಹೋಮಿಸೋದು ದೇವರ ಚಿಂತನೆ ಬಂದ್ರೆ ಅದು ಹೋಮ ಆಗ್ಬಿಡತ್ತೆ. ವಿಷಯವನ್ನ ಇಂದ್ರಿಯದಲ್ಲಿ ಹಾಕೋದು, ವಿಷಯವನ್ನ ಇಂದ್ರಿಯಗಳಲ್ಲಿ ನಿಗ್ರಹ ಮಾಡೋದು. ಏಕಾಶಿ ಮಾಡ್ತೀವಿ ಮನೆಯಲ್ಲೇ, ಯಾರೋ ಚಿಕ್ಕ ಮಕ್ಕಳಿಗೆ ಅಡಿಗೆ ಬಿಡಿ ಆಗಿರುತ್ತೆ, ಅಲ್ಲಿ ಗಿಹುವೆಯಲ್ಲಿ ಹಾಕೋದಿಲ್ಲ ನಿಗ್ರಹ. ಸೊ ಈ ವಿಷಯಗಳ ಟಿವಿ ಮನೆಯಲ್ಲಿ ಇದೆ, ಟಿವಿ ನೋಡೋದಿಲ್ಲ, ಸಿನಿಮಾ ಹಾಡುಗಳು ಟೇಪ್ಸ್ ಇರುತ್ತೆ ಕೇಳೋದಿಲ್ಲ. ಹೀಗೆ ವಿಷಯಗಳ ಇಲ್ಲಿ ಏನ್ ಡಿಫ್ರೆನ್ಸ್? ಫಸ್ಟ್ ಹೇಳಿದ್ರೆ ಇಂದ್ರಿಯ, ಅದಕ್ಕೆ ಇಂದ್ರಿಯ ನಿಗ್ರಹಕ್ಕೇನು ಇಲ್ಲಿ ಏನು, ಏನು ವಿಷಯ, ಏನು ನಿಮ್ಗೆ ವಿಶೇಷ ಏನು ಅಂದ್ರೆ ಅಲ್ಲಿ ಇಂದ್ರಿಯಗಳು ಆರ್ ಯೂಸ್ ಲೈಕ್ ಎ ನೌನ್, ಕಣ್ಣು ಮೂಗು ಹೀಗೆ. ಇಲ್ಲಿ ಹೇಳೋದು ಹಾಗೆಲ್ಲ, ಇಲ್ಲಿ ಹೇಳೋದು ಏನು ಅಂದ್ರೆ ಕಣ್ಣು ವಿಷಯ ರೂಪವನ್ನ ನೋಡೋದು, ಇದು ಹೇಳ್ತಾ ಇದ್ವಿ. ದ ಕನೆಕ್ಷನ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ದ ಇಂದ್ರಿಯ, ಅದು ಒಂದು. ಅದನ್ನ ನಿಗ್ರಹ ಮಾಡೋದು ಒಂದು ಆ ಕನೆಕ್ಷನ್, ಇನ್ನೊಂದು ಅದನ್ನ ತಡೆಯೋದು. ಸೊ ಇದು ಹೇಳಿದ 6 ವಿಷಯಗಳು ಇನ್ ಇಂದ್ರಿಯ, 6 ವಿಷಯಗಳು ಇನ್ ಇಂದ್ರಿಯ ನಿಗ್ರಹಗಳು, ಎರಡು ಮಾಡು ಅಂತ ಹೇಳ್ತಾರೆ. ನಾವು ಕಣ್ಣು ಬರೀ ಅರೀ ಕೆಟ್ಟ ನೋಡಬಾರ್ದ್ರಿ ಕೆಟ್ಟದ್ದು ಅಂತ ಕಣ್ಣು ಗಟ್ಟಿಯಾಗಿ ಮುಚ್ಚಿಕೊಳ್ಳೋದು ಒಂದು, ಇನ್ನೊಂದು ನೋಡೋವಾಗ ಮನಸ್ಸಲ್ಲಿ ಆ ವಿಕಾರಕ್ಕೆ ಒಳಗಾಗದೆ ನೋಡೋದು. ದೇವರಲ್ಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಎಷ್ಟು ವಿಗ್ರಹಗಳು ಎಷ್ಟು ಇರುತ್ತೆ ನಾವು ನೋಡ್ತೀವಿ. ಮಗುಗೆ ತಾಯಿಯ ಸ್ತನವನ್ನ ನೋಡಿದಾಗ ವಿಕಾರ ಆಗೋದಿಲ್ಲ. ತಾಯಿ ಪ್ರೀತಿ, ತಾಯಿ ಆ ಮಗು ಹೇಗಿರುತ್ತೋ ಹಾಗೆ ದೇವರಲ್ಲಿ ಭಕ್ತಿ ಇಟ್ಟರೆ ಆ ವಿಗ್ರಹ ನೋಡುವಾಗ ಆ ಒಂದು ಸ್ತನಪಾನ ದೇವರು, ಸ್ತನಪಾನ ಅಂಬೋದು ಸಂಗೀತ ಸಾಹಿತ್ಯ ಅಂಬೋ ಒಂದು ಎರಡನ್ನೂ ದೇವರು ಕೊಡ್ತಾರೆ. ಆ ಒಂದು ಕ್ಷೀರವನ್ನ ಅವಳು ಉಡುತ್ತಾಳ ಅಂಬೋ ತಾಯಿಯ ದೃಷ್ಟಿಯಲ್ಲಿ ಮಗು ನೋಡುವಾಗ ವಿಕಾರ ಆಗೋದೇ ಇಲ್ಲ. ಸೊ ಹಾಗೆ ವಿಕಾರ ಆಗದೆ ಇರೋದು ವಿಗ್ರಹ. ಸೊ ವಿಷಯ ಇನ್ ಇಂದ್ರಿಯ, ವಿಷಯ ಇನ್ ಇಂದ್ರಿಯ ನಿಗ್ರಹ. ಸೊ ಹೀಗೆ ಇದು 6 ಆಗತ್ತೆ. ಸೊ ಟೋಟ್ಲಿ ಏನಾಯ್ತು? 6+5 ಅಲ್ಲಿ 11 ಆಯ್ತು, ಇಲ್ಲಿ 6+6 12 ಆಯ್ತು, 11+12 23 ಆಗತ್ತೆ. ಇದಾದ ಮೇಲೆ ನೆಕ್ಸ್ಟ್ ಲೆವೆಲ್ ಏನ್ ಬರುತ್ತೆ ಅಂದ್ರೆ, ನಾವು ಇವಾಗ ಹೇಳಿದ್ದು ಇಂದ್ರಿಯಗಳು ಆಸ್ ಅ ನೌನ್, ಆ ಕನೆಕ್ಷನ್ ಹೇಳಿದ್ದೀವಿ. ಕನೆಕ್ಷನ್ ಇದ್ದ ಮಾತ್ರಕ್ಕೆ ವ್ಯಾಪಾರ ಆಗಬೇಕು ಅಂತಿಲ್ಲ. ವ್ಯಾಪಾರ ಅಂದ್ರೆ ಕ್ರಿಯೆ, ನೋಡುವಿಕೆ ಅಂಬೋ ಕ್ರಿಯೆ. ಕಣ್ಣು, ಕಣ್ಣು ಅಂಬೋದು ನೋಡುವ ಒಂದು ಸ್ಟೂಲ್, ಅಲ್ಲಿ ವಿಷಯ ಎಂಬುದು ಅಲ್ಲಿ ಇರುವಂತ ಒಂದು ಆಬ್ಜೆಕ್ಟ್. ಅದು ಇದ್ದ ಮಾತ್ರಕ್ಕೆ ಆ ನೋಡುವಿಕೆ ನಮ್ಮಿಂದ ಆಗಬೇಕು ಅಂತ ಇಲ್ಲ. ಆ ನೋಡುವಿಕೆ ಎಂಬುದನ್ನ ಕ್ರಿಯ, ಅದನ್ನ ವ್ಯಾಪಾರ ಯಾಕೆ ಹೇಳ್ತಾರೆ ಅಂದ್ರೆ, ವ್ಯಾಪಾರ ಮಾಡುವ ಮೂಲಕವಾಗ ಲಾಭ ನಷ್ಟ ಬರುತ್ತಲ್ಲ, ಅದು ವ್ಯಾಪಾರ. ಅದನ್ನ ಭೋಗಿಸುವುದು ಆ ವ್ಯಾಪಾರ, ಅದನ್ನ ಸೆಪರೇಟ್ ಆಗಿ ಇಂದ್ರಿಯದ ವ್ಯಾಪಾರ. ಆಮೇಲೆ ಆ ಒಂದೊಂದು ಇಂದ್ರಿಯದ ವ್ಯಾಪಾರ, ಆ ಒಂದೊಂದು ಇಂದ್ರಿಯದಲ್ಲಿನೂ ಒಂದೊಂದು ವ್ಯಾಪಾರ. ಕಣ್ಣಿನಿಂದ ಆ ಆಬ್ಜೆಕ್ಟ್ ಅನ್ನ ನೋಡಿ, ಇದು ಈ ಆಬ್ಜೆಕ್ಟ್ ಕಂಪ್ಯೂಟರ್, ಈ ಕಂಪ್ಯೂಟರ್ ಇಂದ ಇದೆಲ್ಲ ನೋಡ್ತೀನಿ, ಇದೆಲ್ಲ ನೋಡಬಹುದು. ಆ ವ್ಯಾಪಾರಗಳನ್ನ ಮಾಡೋದು ಅಷ್ಟೇ, ವ್ಯಾಪಾರಗಳನ್ನ ಮಾಡೋದು ಇದು ನಮಗೆ ಸಹಜವಾಗಿಯೇ ಇದೆ. ವೆನ್ ವಿ ಕಮ್ ಅಕ್ರಾಸ್ ಸಮ್ ಪೀಪಲ್, ಆ ಒಂದು ಏನಾದ್ರು ದೋಷ ಇದ್ರೆ ವಿಷಿ ಇದ್ರೂ ವ್ಯಾಪಾರ ಆಗೋದಿಲ್ಲ. ನಮ್ದೇ ಎಕ್ಸಾಂಪಲ್, ದೇವರದು ಬುದ್ಧಿ ಎಲ್ಲ ಇದೆ, ನಾವು ಊಟ ಮಾಡುವಾಗ ದೇವರ ಸ್ಮರಣೆ ಬರುತ್ತ, ಆ ವ್ಯಾಪಾರ ಆ ಧ್ಯಾನ ಬರೋದೇ ಇಲ್ಲವಲ್ಲ. ಸೊ ಇದ್ದ ಮಾತ್ರಕ್ಕೆ ಆಗಬೇಕು ಅಂತಿಲ್ಲ. ಸೊ ಇದು ವ್ಯಾಪಾರಗಳು, ಇಂದ್ರಿಯ ಪ್ರತಿಯಿಂದ ಇಂದ್ರಿಯ ವ್ಯಾಪಾರ ಆರು. ಆ ಇಂದ್ರಿಯ ವ್ಯಾಪಾರ ಆಗೋದು ಇದ್ರೆ, ಈ ವ್ಯಾಪಾರ ಇಲ್ಲಿ ಬರೋದು ವ್ಯಾಪಾರ, ಆ ಒಂದು ಕ್ರಿಯೆ, ಆ ಕ್ರಿಯೆಯನ್ನ ನಿಲ್ಲಿಸೋದು ಇಂದ್ರಿಯ ನಿಗ್ರಹ. ಸೊ ಇದು ಆರಾಗುತ್ತೆ. ಸೊ 6+6 12 ಆಗುತ್ತೆ, 23+12 35 ಆಗತ್ತೆ. ಇದೆಲ್ಲವೂ ಜ್ಞಾನೇಂದ್ರಿಯಕ್ಕೆ ಬರುತ್ತೆ. ಹೀಗೇನೆ ಕರ್ಮೇಂದ್ರಿಯ ಇನ್ಸ್ಟಾಫ್ ಜ್ಞಾನೇಂದ್ರಿಯ 6 6 ಹೀಗೆ ಹಾಕಿದ್ದಾಗ, ಹಾಗೇನೆ ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯ ಬೇಸಿಕಲಿ ಏನ್ ಔಟ್ಪುಟ್, ಕರ್ಮೇಂದ್ರಿಯಕ್ಕೆ ಹಾಕಿದ್ದಾಗ ಅನದರ್ 35 ಯು ಗೆಟ್. ಸೊ 35+35 70 ಆಗತ್ತೆ. ಇದಾದ ಮೇಲೆ ಉಳಿದುದು ಎಲ್ಲಿ ಬರತ್ತಂದ್ರೆ, ನೀವು ಪಂಚೀಕರಣದ ನೋಡಿದ್ರೆ, ನಾವು ಪಂಚೀಕರಣದಲ್ಲಿ ನೋಡಿ, ಪಂಚೀಕರಣದ ಪಿಕ್ಚರ್ ಇದ್ರೆ ಅದು ನೋಡಿ, ಪಂಚೀಕರಣದಲ್ಲಿ ವಿ ಹ್ಯಾವ್ ಟೇಕನ್ ಇನ್ ಟು ಅಕೌಂಟ್ ಕರ್ಮೇಂದ್ರಿಯ ತಗೊಂಡಿದ್ದೀವಿ. ಕರ್ಮೇಂದ್ರಿಯ ಅದು 35 ಅಂತ, ಕರ್ಮೇಂದ್ರಿಯ ತಗೊಂಡಿದ್ದೀವಿ. ಜ್ಞಾನೇಂದ್ರಿಯ ಇಟ್ಕೊಂಡು ಫಸ್ಟ್ ಮಾಡಿದ್ದು, ಜ್ಞಾನೇಂದ್ರಿಯ 35 ಇಟ್ಕೊಂಡಿದ್ವಿ. ಶಬ್ದ ಮೂಲಕ ಅದು ಎರಡು ಕಡೆಯನ್ನು ನಾವು ಪ್ರತ್ಯೇಕವಾಗಿ ಶಬ್ದ ಸ್ಪರ್ಶ ರೂಪರಸ ತಗೊಂಡಿಲ್ಲ, ಇದು ಎರಡಕ್ಕೇನು ಉಪಯೋಗ ಮಾಡಿ ಮಾಡಿದ್ವಿ. ಸೊ ಇದು ಮೂರು ಬಂದು 35 35 ಆಯ್ತು. ಪ್ರತ್ಯೇಕವಾಗಿ ತನ್ಮಾತ್ರ ಇಟ್ಟುಕೊಂಡು ಹೀಗೆ ಮಾಡಬಹುದಾ? ಐ ಡೋಂಟ್ ನೋ. ಹೀಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಸೊ ಇದು 35 35 ಇದು ನಾವು ಮಾಡೋದು. ಅದಾದ ಮೇಲೆ ನಿಮ್ಗೆ ಪ್ರಾಣ ಪಂಚಕ ಬರುತ್ತೆ. ಈ ಪ್ರಾಣ ಪಂಚಕಕ್ಕೆ ಹೇಗೆ ಅಪ್ಲೈ ಮಾಡೋದು, ದಟ್ ಈಸ್ ಎ ರಿಯಲ್ ಟ್ರಿಕಿ, ಬಿಕಾಸ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅದು. ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಅಟ್ ಆಲ್. ಅಂದ್ರೆ ಈ ಪ್ರಾಣ ಅಂತ, ಪ್ರಾಣದಲ್ಲಿ ಅನೇಕ ವ್ಯಾಪಾರಗಳು ಹೇಳ್ತು, ಪ್ರಾಣ ಅಪಾನ ವ್ಯಾನ ಉದಾಹರಣದ ಮನೆ ಹೇಳುವಾಗ ಒಂದೊಂದು ಕಾಂಟೆಕ್ಸ್ಟ್ ಲಿ ಪ್ರಾಣ ಅನೇಕ ವ್ಯಾಪಾರಗಳು ಮಾಡ್ತಾನೆ. ಪ್ರಾಣ ಶ್ವಾಸ ನಮ್ಗೆ ಆ ಒಂದು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ, ತಲೆಗೆ ಮೇಲೆ ಇರುವಂತದ್ದಕ್ಕೆಲ್ಲ ಅದಕ್ಕೆ ಬೇಕಾದ ಆಕ್ಸಿಜನ್ ಆರ್ ವಾಟ್ ಅವರ್ ಪ್ರಾಣ ಶಕ್ತಿಯನ್ನ ಕೊಡೋದು, ಇದೆಲ್ಲ ಮಾಡುವಂತ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ, ಅದು ನಮ್ಮಿಂದ ಮಾಡಕ್ಕಾಗತ್ತ? ವಿ ಹ್ಯಾವ್ ನೋ ರೋಲ್ ಇನ್ ದಟ್. ವಿ ಕೆನಾಟ್ ಇವನ್ ನಿಗ್ರಹ ಮಾಡೋದು, ವ್ಯಾಪಾರ ಮಾಡೋದು, ಅದು ಇರೋದು ಏನು ನಮ್ಗೆ ಸಂಬಂಧದೇ ಇಲ್ಲ. ಅಲ್ಲಿ ದೇವತೆಗಳು ಮಾಡಿಸ್ತಾ ಇರೋದು, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದನ್ನು ಮಾಡಿದ್ರೆ ಅದು ತಗೊಳ್ಳೋದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಪ್ರಾಣ ಮಾಡುವಂತ ಇನ್ನೊಂದು ವ್ಯಾಪಾರ ಏನು ಅಂದ್ರೆ ಈ ಡೈಜೆಷನ್. ಈ ಡೈಜೆಷನ್ಗೆ ಪ್ರಾಣ ಶಕ್ತಿ ಬೇಕಂತ, ಡೈಜೆಸ್ಟ್ ಆಗಲಕ್ಕೆ. ಸೊ ಇದು ನಾವು ತಗೊಂಡಾಗ ಅದು ನಮ್ಮ ಕೈಯಲ್ಲಿ ಇಲ್ಲ. ಸೊ ನಮ್ಗೆ ಅರ್ಥ ಆಗಲಕ್ಕೆ ತಗೊಳ್ಳೋದು, ಇದು ಆಗೋದು ಮಾಡೋದು, ಇದು ದೇವತೆಗಳು ಮಾಡುವಂತ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ತಗೊಳ್ಳೋದು. ಹಾಗೇನೆ ನಾಗ ಕೂರ್ಮಾಕೃಗಳಾದ ಇದು ಏನು, ಈ 10 ನಮ್ಮ ಕೈಯಲ್ಲಿ ಇಲ್ಲ, ಇದು ದೇವತೆಗಳು ಮಾಡ್ತಾರೆ. ಇದು ಹೇಗೆ ಇದು 35 35 ಮಾಡಬೇಕು, ಹೇಗೆ ಅರ್ಥ, ಹೇಗೆ ದೇವತೆಗಳು ಮಾಡ್ತಾರ ನನಗೆ ಗೊತ್ತಿಲ್ಲ. ಇದೇ ರೀತಿಯಿಂದ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವ್ರುಗಳು ಮಾಡ್ತಾರೆ. ಇದು ಇದು ನಮ್ಮ ಹೇಗೆ ನಾವು ಹೋಮ ಮಾಡುವಾಗ ಪಂಚಾಗ್ನಿ ಮಾಡುವಾಗ ನಾವು ಹೇಗೆ ಇಲ್ಲಿ ಸೃಷ್ಟಿಯಲ್ಲಿ ಬಂದೀವಿ ಎಂಬುದು ನಮಗೆ ಗೊತ್ತಿಲ್ಲ. ಇಲ್ಲಿಂದ ಹೇಗೆ ಹೋಗ್ತೀವಿ ಗೊತ್ತಿಲ್ಲ, ಇವಾಗಿರೋದು ಇವಾಗ ಮಾಡೋದೇ ಗೊತ್ತು. ಬಟ್ ಏನ್ ಮಾಡ್ತೀವಿ, ಅದು ಹೀಗೆ ಆಗಿದೆ ಅಂತ ಪ್ರವಾಹನ ಜೇಬಲಿ ಅವನು ಹೇಳಿದಾಗ, ಅದನ್ನೇ ದಾಸರು ಕೊಟ್ಟಾಗ ಅದು ಚಿಂತನೆ ಮಾಡೋದು ಸೃಷ್ಟಿ ಯಜ್ಞ ಮಾಡಿದ್ದಂತೆ ಆಗತ್ತೆ ಅಂತ ಹೇಳ್ತಾರೆ. ಸ್ಥಿತಿ ಯಜ್ಞ ಇವಾಗ ನಾವು ಮಾಡುವಂತ ಚಿಂತನೆಗಳು. ಆಮೇಲೆ ಆ ಒಂದು ಲಯ ಯಜ್ಞ ಅದು ಮಾಡುವಾಗ, ಅದು ಸಂಹಾರ ಯಜ್ಞ ಮಾಡುವಾಗ ಅದು ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಬರೀ ತಿಳುವಳಿಕೆ. ಹಾಗೇನೆ ಇಲ್ಲಿ ಬರುವಂತಹ ಪ್ರಾಣಾಪಾನ ಇದೆರಡು ಮನಪಂಚಕ ಆಯ್ತು. ಮನಪಂಚಕ ಬಂದು ಹಾಗೆ ತನ್ ಮಾತ್ರ ಇಟ್ಟುಕೊಂಡಿದೆ, ಹಾಗೆ ಮನ ಒಂದೊಂದಿಲ್ಲೇನು ಇಟ್ಟುಕೊಂಡಾಯ್ತು. ಸೊ ಸೆಂಟ್ರಲ್ಲಿ ಬರುವಂತಹ ಚಾರ್ಟ್ ನಂಬರ್ 15 ನೋಡ್ತಾ ಇದ್ದೀನಿ, ಅಲ್ಲಿ ಬರುವಂತಹ ಪ್ರಾಣ ಪಂಚಕ ಅದು ಹೇಗೆ ಅಪ್ಲೈ ಮಾಡೋದು ಹೇಗೆ ನಮ್ಗೆ ಗೊತ್ತಿಲ್ಲ. ಇದೇ ರೀತಿಯಿಂದ ಅದು ನಮ್ಮ ಕೈಯಲ್ಲಿನ ಇಲ್ಲ, ದೇವತೆಗಳು ಹೀಗೆ ಮಾಡ್ತಾರ, ದೇವರಿಗೆ ಹೋಮಿಸ್ತಾರ. ಅದಕ್ಕೆ ಇಲ್ಲಿ ಶುಚಿಷ ಹೋತ, ಇದನ್ನ ಹೋಮ ಎಲ್ಲದಲ್ಲಿ ಇದ್ದು ಇಲ್ಲಿ ಏನಾಯ್ತು ಇವಾಗ ಟೋಟಲಿ ಏನಾಯ್ತು, ಇದು ನಾವು ಮಾಡೋದೊಂದೇ ಇಲ್ಲ, ನಾವು ನಿಗ್ರಹ ಮಾಡಕ್ ಆಗತ್ತಾ? ನಾವು ಈ ಕಣ್ಣಿನಿಂದ ನೋಡದೇ ಇರೋದು, ಟಿವಿ ನೋಡದೇ ಇರೋದು, ಕೆಟ್ಟ ಸಿನಿಮಾ ಹಾಡುಗಳು ತುಂಬಾ ಇದು ಇರೋದು, ಕೇಳದೇ ಇರೋದು, ಇದು ನಮ್ಮಂದೇ ವಿ ಗೆಟ್ ಸಮಟೈಮ್ಸ್ ನಮ್ ಕಂಟ್ರೋಲ್ ಇರೋದು ಇಲ್ಲ, ಡ್ಯೂ ಟು ಕಂಪನಿ ಅಂತ ಹೇಳಬಹುದು, ಇಲ್ಲ ಮನೋವಿಕಾರ ಇರಬಹುದು, ಏನೋ ಆಗುತ್ತೆ, ಅದು ಏನು ಅದು ನಮ್ ಕೈಲಿಲ್ಲ. ಇವರು ಕರ್ಮ ವಾಯುದೇವರೇ ಮಾಡಿಸ್ತಾರೆ, ಅವರೇ ಹೋತ. ಸೊ ಇದು ಎಲ್ಲವೂ ಒಂದು ಹೋಮ ಯಜ್ಞ ಆಗತ್ತೆ. ಸೊ ಹೀಗೆ ಅನೇಕ ರೀತಿಯಿಂದ ಅಲ್ಲಿ ಚಿಂತೆ ನಮ್ಗೆ ಸಂಧಿಯಲ್ಲಿ ಕೊಟ್ಟಿದ್ದಾರೆ. ಈ ತರ ಬೇಸಿಕಲಿ ದೇವರ ಈ ಚಿಂತನೆ ವಾಮನ ಋಷಿಕೇಶ. ಸೊ ಅಲ್ಲಿ ಆ ಹೋತಾಂತವನನ್ನ ದೇವರನ್ನ ಇಟ್ಟುಕೊಂಡು ಅಲ್ಲಿ ಮಾಡುವಂತದ್ದು ಆ ಋಷಿಕೇಶ ರೂಪವನ್ನ, ಋಷಿಕೇಶ ರೂಪ ದೇವರನ್ನ ನಾವು ಇಟ್ಟುಕೊಂಡು ಆ ವಾಯುದೇವರು ಋಷಿಕೇಶ ಇಲ್ಲಿ ಹೇಳಿದ ವಾಸುದೇವ ರೂಪವನ್ನು ಇಲ್ಲಿ ಹೋಮ ಮಾಡೋದಲ್ಲಿ ಬರುತ್ತೆ. ಸೊ ಹೀಗೆ ಎರಡು ರೂಪ, ಋಷಿಕೇಶ ಇಂದ್ರಿಯಗಳಲ್ಲಿ ಇಟ್ಟುಕೊಳ್ಳುವಂತ ರೂಪ, ಆಮೇಲೆ ವಾಮನ ಎಂಬ ರೂಪವನ್ನ ಹೋತ ಎಲ್ಲ ಇಂದ್ರಿಯಗಳನ್ನು ಇಟ್ಟುಕೊಳ್ಳುವಂತ ರೂಪ ಅಂತ ಸ್ಮರಣೆ ಮಾಡಬೇಕು. ಕೊಂಬಲ್ಲಿ ಕೃಷ್ಣ ಅರ್ಪಣೆ ಮಸ್ತು.